ಸ್ವಾಮೀಜ್ಯಃ ಸರ್ವದೇವೈಕ ವಂದ್ಯಃ ಪರಮಗುರುರಭೀಷ್ಟಾ ಭಕ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋನಃ ಯಸ್ಮಾನ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚತುರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿದೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವದಾ ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣಿ ಹವಾಯ ಭವತೇ ಭೂಯಾತ್ ಶಿವಾಯ ಸಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ವೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತ ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಃ ತಾನ್ ನಮಸ್ಸೆ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಧ್ವಮತೇ ಹರಿಃ ಪರತರಃ ಸತ್ಯಂ ಜಗತ್ ತತ್ವತೋ ಭೇದಃ ಜೀವಗಣಾ ಹರೇರನುಚರಾಃ ನಿಜೋಚ್ಯ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿತ್ರಯಂ ಪ್ರಮಾಣಂ ಅಖಿಲಾಂನಾಯೈಕ ವೇದ್ಯೋ ಹರಿಃ. ಇವತ್ತಿನಿಂದ 9 ದಿವಸಗಳ ಕಾಲ ಶ್ರೀಮದಾಚಾರ್ಯರ ಸಿದ್ಧಾಂತದ ಮುಖ್ಯ ಪ್ರಮೇಯಗಳು ಯಾವುದು ಅನ್ನೋದನ್ನು ಕುರಿತು ಪ್ರವಚನ ಮಾಲಿಕೆಯನ್ನು ಶ್ರೀ ಪ್ರಹ್ಲಾದರಾವ್ ಕುಟುಂಬದವರು ಯೋಜನೆ ಮಾಡಿದ್ದಾರೆ. ಶ್ರೀಮದಾಚಾರ್ಯರ ಸಿದ್ಧಾಂತದ ಬಗ್ಗೆ ಅಂತೇ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮ ಏವಹಿ. ಶ್ರೀ ವಾದಿರಾಜ ಸ್ವಾಮಿಗಳಂಥ ಮಹಾನುಭಾವರು ಸಿದ್ಧಾಂತ ಅಂದರೆ ಮಧ್ವ ಸಿದ್ಧಾಂತ, ಗುರುಗಳು ಅಂದರೆ ಶ್ರೀಮದಾಚಾರ್ಯರೇ. ಮಧ್ವಮತವೇ ಮತವು, ವಾದಿರಾಜ ಸ್ವಾಮಿಗಳ ಸಂಸ್ಕೃತದ ಮಾತನ್ನು ವಿಜಯದಾಸರು ಕನ್ನಡದಲ್ಲಿ ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತಾಪಾನ ಅಂತ ಹೇಳಿ ತಿಳಿಸಿದರು. ಅಂಥ ಮಧ್ವಮತದ ಹಿರಿಮೆ ಏನು? ಆಚಾರ್ಯರ ಅವತಾರಕ್ಕಿಂತ ಮುಂಚೆ ಇದ್ದ ಸಿದ್ಧಾಂತಕ್ಕೂ ಆಚಾರ್ಯ ಹೇಳಿದ ಸಿದ್ಧಾಂತಕ್ಕೂ ಏನು ವ್ಯತ್ಯಾಸ? ಜನ ತಿಳ್ಕೊಂಡಿದ್ದೇನೋ, ತಿಳ್ಕೋಬೇಕಾಗಿದ್ದೇನೋ ನಿಜವಾಗಲೂ? ಆಚಾರ್ಯರ ಸಿದ್ಧಾಂತವನ್ನು ತಿಳಿಸೋಕ್ಕಿಂತ ಮುಂಚೆ ಜನಗಳ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಮಧ್ವ ವಿಜಯ ವರ್ಣನೆ ಮಾಡ್ತಾ ವೇದಾಂತ ಸಂತತ ಕೃತಾಂತ ರಸಂನ ವಿದ್ಮಃ ಶ್ರೇಯೋ ಲಭೇಮಹಿ ಕಥನ್ನು ವಯಂ ಬತೇತಿ. ವೇದಾಂತದ ಸಾರವನ್ನು ನಾವು ತಿಳಿದಿಲ್ಲ, ನಮಗೆ ಶ್ರೇಯಸ್ಸಾಗೋದು ಹೇಗೆ ಅನ್ನೋ ಒಂದು ಗೊಂದಲದಲ್ಲಿತ್ತು. ಶ್ರೇಯಸ್ಸು ಅಂತ ಹೇಳಿದರೆ ಪಾರಲೌಕಿಕವಾದಂಥ ಸಿದ್ಧಿ, ಅದಕ್ಕಿರ್ತಕ್ಕಂಥ ಸಾಧನ ಶ್ರೇಯಸ್ ಸಾಧನ, ಅದು ಬಂದಿರೋದು ವೇದಾಂತದಲ್ಲಿ. ಅದರ ಅರ್ಥ ನಮಗೆ ಗೊತ್ತಾಗ್ತಾ ಇಲ್ಲ, ಅಂದಮೇಲೆ ಉದ್ಧಾರ ಆಗೋದು ಹೇಗೆ? ಇದವರ ಚಿಂತನೆಯ ಸರಣಿಯಾಗಿತ್ತು. ಇದರರ್ಥ ವೇದಾಂತದ ಪಾರಲೌಕಿಕ ವಿಚಾರಗಳನ್ನು ತಿಳಿಸಲಿಕ್ಕೆ ಬೇರೆ ಯಾವುದಕ್ಕೂ ಸಾಧ್ಯ ಇಲ್ಲ, ವೇದ ವೇದಾಂತಗಳಿಗೆ ಮಾತ್ರ ಸಾಧ್ಯ. ವೇದ ಅಂತ ಹೇಳಿದರೆ ಎಲ್ಲ ನಿರ್ಣಯ ಶಾಸ್ತ್ರ, ವೇದಾಂತ ಅಂದರೆ ಬ್ರಹ್ಮಸೂತ್ರಗಳು. ಅವೆರಡರ ತಿಳುವಳಿಕೆ ಇಲ್ಲದೇ ಇದ್ದವರಿಗೆ ನಾವೇನು ಸ್ಪಿರಿಚುವಲ್ ವರ್ಲ್ಡ್ ಅಂತ ಕರಿತೇವೆ, ಆಧ್ಯಾತ್ಮಿಕ ಪ್ರಪಂಚದ ಯಥಾರ್ಥ ಜ್ಞಾನವಾಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಬಗ್ಗೆ ಮಾತಾಡಿದವರು ಇದ್ದಾರೆ, ಬರೀ ಊಹಾಪೋಹ ಆಗುತ್ತೆ ಹೊರತು ಅದು ಸಿದ್ಧಾಂತ ಅಲ್ಲ. ಸಿದ್ಧಾಂತವನ್ನು ಆ ಶಾಸ್ತ್ರದ ಆಧಾರದಲ್ಲೇ ತಿಳಿಬೇಕು. ಭಗವಂತ ಗೀತೆಯಲ್ಲಿ ಹೇಳಿದ ಮಾತು, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ಆ ಮಾತು ಕಾರ್ಯ ಅಕಾರ್ಯದ ಒಂದು ವ್ಯವಸ್ಥೆಗೆ ಶಾಸ್ತ್ರ ಬೇಕು, ಸಿದ್ಧಾಂತದ ವ್ಯವಸ್ಥೆಗೂ ಶಾಸ್ತ್ರವೇ ಮೂಲ ಆಧಾರ. ಅಂಥ ಮೂಲ ಶಾಸ್ತ್ರವನ್ನು ಆಧರಿಸಿದ ಸಿದ್ಧಾಂತದ ಸ್ವರೂಪ ಏನು ಅಂತ ತಿಳಿಯಲಾರದ ಜನ ತುಂಬ ಗೊಂದಲಕ್ಕೊಳಗಾಗಿದ್ದರು, ಹಾಹಾಕಾರ ಮಾಡ್ತಾ ಇದ್ರು. ಆಗ ಸಮಯದಲ್ಲಿ ಮಧ್ವಾವತಾರವಾಯಿತು, ಅವರು ಸಿದ್ಧಾಂತವನ್ನು ತಿಳಿಸಿದರು. ಮಧ್ವವಿಜಯದಲ್ಲಿ ಆಚಾರ್ಯ ಚರಿತ್ರೆಯನ್ನು ಕೇಳುತ್ತೇನೆ. ಅವರ ಸರ್ವಮೂಲ ಗ್ರಂಥಗಳಲ್ಲಿ ಅವರ ಸಿದ್ಧಾಂತದ ಒಟ್ಟು ಸಾರ ಸರ್ವಸ್ವವನ್ನೇ ಕಾಣುತ್ತೇನೆ. ಆದರೆ ಒಟ್ಟಾಗಿ ನಮಗೆ ತಿಳ್ಕೊಳ್ತಕ್ಕಂಥ ಸಿದ್ಧಾಂತಗಳಲ್ಲಿ ಎಲ್ಲ ಸಿದ್ಧಾಂತದ ಸೂಕ್ಷ್ಮ ವಿಚಾರ ತಿಳ್ಕೊಳ್ಳೋದು ಬೇರೆ, ಸ್ಥೂಲ ಪರಿಚಯ ಮಾಡಿಕೊಳ್ಳೋದು ಬೇರೆ. ಸ್ಥೂಲ ಪರಿಚಯ ಇದ್ದವರಿಗೆ ಸೂಕ್ಷ್ಮ ಕೌಲ ಪ್ರವೇಶ ಸಿಗುತ್ತೆ ಯಾವಾಗಲೂ ಕೂಡ. ಸ್ಥೂಲವನ್ನು ತಿಳಿದವರಿಗೆ ಟೈಟಲ್ ನೋಡಿದ ತಕ್ಷಣ ಮುಂದೆ ಓದೋ ಪ್ರವೃತ್ತಿ ಬರ್ತದಲ್ಲ, ಹಾಗೆ ಟೈಟಲ್ ಎಂಬುದು ಅತಿ ಸ್ಥೂಲವಾದಂತಹ ಹೆಸರು. ಅದರ ವಿವರಣೆಯನ್ನು ನಾವು ಗ್ರಂಥಗಳು ಹೇಗೆ ಕಾಣ್ತೇವೋ ಹಾಗೆ ಈ ಸ್ಥೂಲ ಸಿದ್ಧಾಂತದ ಪರಿಚಯವನ್ನು ಮಾಡಿಕೊಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅದಕ್ಕೆ ನಮ್ಮ ಮೂಲ ಆಕರವಾಗಿರ್ತಕ್ಕಂಥ ಒಂದು ಶ್ಲೋಕ ಅಂದರೆ ಶ್ರೀ ವ್ಯಾಸರಾಜರು ಬರೆದಿರ್ತಕ್ಕಂಥ ಶ್ಲೋಕ ಅಂತ ಪ್ರಸಿದ್ಧಿ ಇರೋದು. ಶ್ರೀಮನ್ ಮಧ್ವಮತೆ ಹರಿಹಿ ಪರತರಃ ಸತ್ಯಂ ಜಗತ್ ತತ್ವತೋ ಭೇದಃ ಜೀವಗಣಾಃ ಹರೇರನುಚರಾಃ ನೀಚೋಚ್ಯ ಭಾವಂಗತಃ ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನ ಹೆಕ್ಷಾದಿತ್ರಿದಯಂ ಪ್ರಮಾಣ ಅಖಿಲಾಮ್ನಾಯೈಕ ವೇದ್ಯೋ ಹರಿಹಿ. ಇದು ಒಂಬತ್ತು ಪ್ರಮೇಯಗಳನ್ನು ಹೇಳಿದ್ದಾರೆ. ನವಪ್ರಮೇಯ, ಪ್ರಮೇಯ ನವಮಾಲಿಕ ಅಂತ ಅದಕ್ಕೆ ಹೆಸರು. ಪ್ರಮೇಯ ನವಮಾಲಿಕ, ನವಪ್ರಮೇಯ ಎಂಬುದಕ್ಕೂ ಎರಡು ಹೆಸರು. ಒಂದರ್ಥ ನವ ಅಂದರೆ ಒಂಬತ್ತು ಅಂತ ಅರ್ಥ, ಒಂಬತ್ತು ಮಹಾಪ್ರಮೇಯಗಳು. ಇನ್ನೊಂದು ನವ ಅಂದರೆ ನೂತನ ಅಂತ ಇನ್ನೊಂದು ಅರ್ಥ, ನೂತನ ಪ್ರಮೇಯಗಳು. ಆ ಜಗತ್ತಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಪ್ರಮೇಯವನ್ನು ಶ್ರೀಮದ್ ಆಚಾರ್ಯ ಹೇಳಿದರು. ಈ ಮಾತನ್ನು ದಾಸ್ಗುಪ್ತ ಅವರೆಲ್ಲ ಹೇಳಿದ್ದಾರೆ. ಆಚಾರ್ಯ ಹೇಳಿದ ಸಿದ್ಧಾಂತ ಎಷ್ಟಿತ್ತು ಅಂದರೆ ಅನ್ನೋನ್ ಟು ಯುರೋಪಿಯನ್ ಆ್ಯಂಡ್ ಇಂಡಿಯನ್ ಥಾಟ್ ಅಂತ ಹೇಳ್ತಾರೆ. ನವ ಅನ್ನೋದಕ್ಕೆ ಅರ್ಥ ಬರುತ್ತೆ. ಜಗತ್ತಿಗೆ ಗೊತ್ತೇ ಇರಲಿಲ್ಲ ಅಂತ ಸಿದ್ಧಾಂತವನ್ನು ಆಚಾರ್ಯ ಹೇಳಿದರು. ಹೊಸ ಸಿದ್ಧಾಂತ, ಸತ್ಯ ಸಿದ್ಧಾಂತ ಅದನ್ನು ಆಚಾರ್ಯ ತಿಳಿಸಿದರು. ಒಂಬತ್ತು ಮಹಾಪ್ರಮೇಯಗಳು, ಮುಖ್ಯ ಪ್ರಮೇಯಗಳು ಅಂತ ಹೇಳಿ ವ್ಯಾಸರಾಜಕೃತ ಅನ್ನೋ ಶ್ಲೋಕದಲ್ಲಿ ನಾವು ಕೇಳ್ತೇವೆ. ತುಂಬ ವ್ಯಾಪಕವಾಗಿ ಪ್ರಚಾರದಲ್ಲಿರ್ತಕ್ಕಂಥ ಶ್ಲೋಕ. ಯಾವುದೇ ಒಂದು ಸಿದ್ಧಾಂತಕ್ಕೂ ಸಹ ಇಷ್ಟು ಅಡಕವಾಗಿ ನಿಖರವಾಗಿ ಸಿದ್ಧಾಂತದ ಸಾರವನ್ನು ತಿಳಿಸ್ತಕ್ಕಂಥ ಶ್ಲೋಕಗಳು ಸಿಗೋದು ಭಾರಿ ಕಷ್ಟ. ಇವತ್ತು ನಮ್ಮ ಪುಣ್ಯ ಈ ಒಂದು ಶ್ಲೋಕದಲ್ಲಿ ತುಂಬ ಅರ್ಥ ಇರತಕ್ಕಂಥ ಶ್ಲೋಕದ ಮೇಲ್ನೋಟಕ್ಕಿಂತ ಅರ್ಥ ಇಷ್ಟೇ. ಶ್ರೀಮನ್ಮಧ್ವಮತೆ ಹರಿ ಪರತರಃ, ಶ್ರೀಮನ್ಮಧ್ವಮತದಲ್ಲಿ ಹರಿಹಿ ಪರತರಃ, ಹರಿಯು ಸರ್ವೋತ್ತಮ. ಸತ್ಯಂ ಜಗತ್, ಜಗತ್ತು ಸತ್ಯವಾದದ್ದು. ತತ್ವತೋ ಭೇದ, ಭೇದ ತಾತ್ವಿಕವಾದದ್ದು. ಜೀವಗಣಾಹ ಹರೇರನುಚರಾಹ, ಜೀವರ ಗುಂಪು ಗುಂಪುಗಳೆಲ್ಲ ಭಗವಂತನ ಅನುಚರರು, ದಾಸಾನುದಾಸರು. ಜೀವಗಣ ಹರೇರನುಚರಾಹ ನೀಚೋಚ್ಯ ಭಾವಂಗತಃ, ನೀಚೋಚ್ಯ ಭಾವ ಅಂದರೆ ತಾರತಮ್ಯ, ತಾರತಮ್ಯವನ್ನು ಹೊಂದಿದ್ದಾರೆ. ಜೀವರಲ್ಲಿ ತಾರತಮ್ಯವಿದೆ. ಮುಕ್ತಿ ನೈಜ ಸುಖಾನುಭೂತಿ, ಸ್ವರೂಪದ ಆನಂದದ ಅನುಭವವೇ ಮುಕ್ತಿ. ಅಮಲಾ ಭಕ್ತಿಶ್ಚ ತತ್ ಸಾಧನ, ಅಂತ ಮುಕ್ತಿಗೆ ಸಾಧನ ಯಾವುದು? ಅಮಲಾ ಭಕ್ತಿ, ನಿರ್ಮಲವಾದ ಭಕ್ತಿ, ದೋಷರಹಿತವಾದ ಭಕ್ತಿ, ಅದೇ ಅದಕ್ಕೆ ಸಾಧನ. ಹೆಕ್ಷಾದಿ ತ್ರಿದಯಂ ಪ್ರಮಾಣ, ಇದು ಪ್ರಮಾಣ ಪ್ರಕ್ರಿಯೆ ಏನು? ಈ ರೀತಿಯಾದ ಸಿದ್ಧಾಂತವನ್ನು ನಾವು ತಿಳಿಲಿಕ್ಕೆ ಪ್ರೂಫ್ ಯಾವುದು ಅಂತ ಕೇಳಿದರೆ ಅಕ್ಷಾದಿ ತ್ರಿದಯಂ, ಅಕ್ಷಾದಿ ತ್ರಿದಯಂ, ಪ್ರತ್ಯಕ್ಷ ಅನುಮಾನ ಆಗಮ, ಈ ಮೂರು ಸಹ ಪ್ರಮಾಣಗಳು. ಅಖಿಲ ಆಮ್ನಾಯೈಕ ವೇದ್ಯ ಹರಿ, ಶ್ರೀಹರಿಯು ಅಖಿಲ ಆಮ್ನಾಯೈಕ ವೇದ್ಯ, ಸಕಲ ವೇದಾದಿ ಶಾಸ್ತ್ರಗಳಿಂದಲೇ ತಿಳಿಯಲ್ಪಡ್ತಕ್ಕಂಥವನು ಶ್ರೀಹರಿ ಅನ್ನೋದು ಅದರ ಸಾರಾಂಶ. ಅದು ಆ ಒಂದು ಅರ್ಥ ತಿಳ್ಕೊಳ್ಳೋಕೆ ಹೊರಟಾಗ ಎಷ್ಟು ಚಿಕ್ಕದಾಗಿದೆಯೋ ಅಷ್ಟು ದೊಡ್ಡದಾಗ ನಮ್ಮನ್ನೇ ನಿಲ್ಲುತ್ತ. ಚಿಕ್ಕ ಶ್ಲೋಕ ವಿಚಾರ ಮಾಡ್ತಾ ಹೋದಂತೂ ಕೂಡ ಒಂದೊಂದು ಶ್ಲೋಕದ ಒಂದೊಂದು ಪದದಲ್ಲೂ ಕೂಡ ವಿಶೇಷ ಅರ್ಥಗಳು ತುಂಬಿ ತುಳುಕ್ತಾ ಇದೆ. ಬರೆದವರು ಯಾರು ಅನ್ನೋದ್ರ ಮೇಲೆ ಅರ್ಥ ಏನು ಅಂತ ಗೊತ್ತಾಗುತ್ತೆ, ಯಾರು ಕೊಟ್ಟರು ಅನ್ನೋದ್ರ ಮೇಲೆ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಮತ್ತು ವ್ಯಾಸರಾಜರಂಥವರು ಬರೆದಿದ್ದ ಶ್ಲೋಕ, ಆ ಬಗ್ಗೆ ಇನ್ನೂ ಕೆಲವು ಯಾರು ಬರೆದಿದ್ದು ಅನ್ನೋದ್ರ ಹೆಚ್ಚಿನ ವಿಚಾರಗಳ ಮುಂದೆ ಪ್ರಸಂಗ ಬಂದ ಮಾಡಬಹುದು. ಅವರು ತಾತ್ಪರ್ಯ ಚತುರ್ಕಾದಿ ಅತ್ಯಮೋಘ ಗ್ರಂಥಗಳನ್ನು ರಚನೆ ಮಾಡಿದ ಮಹಾನುಭಾವರು. ಯಾರ ಹೆಸರು ಕೇಳಿದರೆ ಈಸುಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ ಅನ್ನೋ ಪ್ರಶಸ್ತಿಯನ್ನು ಶ್ರೀ ಪುರಂದರದಾಸರಂಥವರು ಉಲ್ಲೇಖ ಮಾಡಿದವರು. ಇದಿರದಾವನು ನಿನಗೆ ವ್ಯಾಸಮುನಿರಾಯ, ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸಮುನಿರಾಯರ ಸನ್ಯಾಸ ದಿರವ. ಇಂಥ ಪ್ರಶಸ್ತಿಯನ್ನು ಗುರುಗಳ ಶ್ರೀಪಾದರಾಜರಿಂದ ಪಡೆದ ಮಹಾನುಭಾವರು ವ್ಯಾಸರಾಜರು. ಅಂಥವರ ಮಾತು ಎಷ್ಟು ಅಡಕವಾಗಿದೆ, ಎಷ್ಟು ವಿಸ್ತಾರ ಮಾಡಲಿಕ್ಕೂ ಅದೇ ಬರುತ್ತೆ ಅನ್ನೋದಕ್ಕೆ ನಿದರ್ಶನ ಅದೇನೆ. ಸಂಕ್ಷೇಪ ವಿಸ್ತಾರಾಭ್ಯಾಂ ಹಿ ವದಂತಿ ಮನೀಷಿಣ ಅಂತ ಒಂದು ಮಾತಿದೆ. ಜ್ಞಾನಿಗಳಾದವರು ಅತಿ ಚಿಕ್ಕದಾಗಿ ಬೇಕಾದರೂ ಹೇಳ್ತಾರೆ, ತುಂಬ ವಿಸ್ತಾರವಾಗಿ ಬೇಕಾದರೂ ಹೇಳ್ತಾರೆ. ಸಂಕ್ಷೇಪವೂ ಅವರಿಗೆ ಸಾಧ್ಯ, ವಿಸ್ತಾರವೂ ಅವರಿಗೆ ಸಾಧ್ಯ ಅನ್ನೋ ಮಾತಿಗೆ ಒಳ್ಳೆ ದೃಷ್ಟಾಂತ ಈ ಶ್ಲೋಕ ಇದೆ. ಪ್ರಾರಂಭದಲ್ಲಿ ಶ್ರೀಮನ್ ಮಧ್ವಮತೆ ಅಂತ ಪದ ಇದೆ, ಅಲ್ಲಿಂದಲೇ ಅರ್ಥ ಶುರುವಾಗುತ್ತೆ. ಶ್ರೀಮನ್ ಮಧ್ವಮತೆ ಹರಿಹಿ ಪರತರಹ, ಮಧ್ವಮತ ಶ್ರೀಮನ್ ಮಧ್ವಮತ ಅನ್ನೋ ಪದ ಉಪಯೋಗಿಸಿದ್ದಾರೆ. ಶ್ರೀಮನ್ ಮಧ್ವಮತದಲ್ಲಿ ಹರಿಯು ಸರ್ವೋತ್ತಮ ಅಂತ ಹೇಳಿದ್ದಾರೆ ಅಂತ ಅರ್ಥ. ಶ್ರೀಮನ್ ಮಧ್ವಮತ ಯಾತಕ್ಕೆ ಬೇಕು ಅಂತ ಪ್ರಶ್ನೆ ಆಗಿದೆ. ಮಧ್ವಮತಕ್ಕೆ ಶ್ರೀಮನ್ ಮಧ್ವಮತ ಯಾತಕ್ಕೆ? ಸಾಮಾನ್ಯವಾಗಿ ಗೌರವದಿಂದ ಶ್ರೀಮಾನ್ ಅಂತ ಕರೆಯೋದು ಪದ್ಧತಿ. ಆಚಾರ್ಯರಿಗೆ ಯಾವುದು ಬರೀ ಗೌರವವಾಚಕವಾದ ಪದ ಅಲ್ಲ, ಅರ್ಥವತ್ತಾದ ಗೌರವದ ಪದ, ಅರ್ಥವನ್ನು ಒಳಗೊಂಡಿರತಕ್ಕಂಥ ಗೌರವ. ಮಾಡಿ ಬಡವನನ್ನು ಶ್ರೀಮಾನ್ ಅಂತ ಕರೀತಾರಲ್ಲ, ಅಲ್ಲಿ ಕರೆದಾಗ ಏನಾಗುತ್ತೆ, ಶ್ರೀಮಾನ್ ಅಲ್ಲ ಪಾಪ ಬಡವ, ಆದರೂ ಹಾಗೆ ಬಡವ ಅಂತ ಕರೆದು ಪರಿಚಯ ಮಾಡ್ಕೊಳ್ಳೋಕ್ಕಾಗತ್ತೆ ಯಾರಿಗಾದರೂ? ಶ್ರೀಮಾನ್ ಅಂತಲೇ ಪರಿಚಯ ಮಾಡಿಕೊಡು, ಅದೊಂದು ಕ್ರಮ. ಆದರೆ ಅದಕ್ಕೆ ಶ್ರೀಮಾನ್ ಶ್ರೀಮಾನ್ ಅಂತ ಕರೆದ ಶ್ರೀ ಅಂತ ಹೇಳಿದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಶ್ರೀಮಾನ್ ಮಹಾಲಕ್ಷ್ಮಿ ಅಭಿಮಾನಿ ದೇವತೆಯಾಗಿರೋದು ಯಾವುದು ಅಂದರೆ ಶ್ರುತಿ ತತಿಗಳ ಅಭಿಮಾನಿ, ವೇದಗಳು ಅಂತ ಅರ್ಥ. ವೇದಗಳು ಅಲ್ಲಿ ಬಂದಿರತಕ್ಕಂಥ ಗುರುಗಳು ಮಧ್ವಾಚಾರ್ಯರು. ಶ್ರೀಮನ್ ಮಧ್ವರು ಅಂದರೆ ವೇದ ಪ್ರತಿಪಾದ್ಯ ಗುರುಗಳಾದ ಮಧ್ವಾಚಾರ್ಯರು ಅಂತ, ಅವರ ಹಿರಿಮೆಯನ್ನು ವೇದ ಪ್ರತಿಪಾದ್ಯರಾದ ಗುರುಗಳು. ಇದೊಂದು ಮೊದಲೇ ವೈಶಿಷ್ಟ್ಯನೇ ಬಂದು ಹೋಯ್ತಾಗುತ್ತೆ. ಮತದ ವೈಶಿಷ್ಟ್ಯ ಹೇಗೋ, ಮತಾಚಾರ್ಯರ ವೈಶಿಷ್ಟ್ಯ ಅಲ್ಲಿದೆ. ಜಗತ್ತಿನ ಯಾವ ಮತಾಚಾರ್ಯರು ಕೂಡ ತಮ್ಮ ಗುರುಗಳ ಹೆಸರು ಅಲ್ಲಿ ಬಂದಿದೆ ಅಂತ ಕ್ಲೇಮ್ ಮಾಡೋದಿಲ್ಲ. ಇವತ್ತು ಬೌದ್ಧಾದಿ ಮತದವರು ಕ್ಲೇಮ್ ಮಾಡೋಗಿಲ್ಲ ವೇದದಲ್ಲಿ ಬಂದಿದೆ ಅಂತ ಹೇಳಾಗಿಲ್ಲ. ಈಗ ವೇದ ಒಪ್ಪೋದಿಲ್ಲ ಹೊರತು, ಅದನ್ನ ಕ್ಲೇಮ್ ಮಾಡಿ ಅವರ ಅರ್ಥನೇ ಕ್ಲೇಮ್ ಮಾಡೋ ಚಾನ್ಸಸ್ಸೇ ಇಲ್ಲ. ಇನ್ನು ಉಳಿದವರು ಸಾಂಖ್ಯಾದಿಗಳು ವೇದವನ್ನು ಅಲ್ಟಿಮೇಟ್ ಅಂತ ಒಪ್ಪೋದಿಲ್ಲ, ಅದರಿಂದ ಅವರಿಗೆ ಅದು ಮುಖ್ಯ ಆಗೋದಿಲ್ಲ. ಅನಂತರ ಬಂದು ಪೂರ್ವಮೀಮಾಂಸಕರಿಗೆ ವೇದದಲ್ಲಿ ಯಾವುದೇ ದೇವತೆಗಳ ಪ್ರಸ್ತಾಪ ಬರೋದಿಲ್ಲ, ಬರೀ ಕರ್ಮ ಮಾತ್ರ ಹೇಳುತ್ತೆ ಅಂತ ಹೇಳ್ತಾರೆ, ಅವರಿಗೂ ಪ್ರಶ್ನೆ ಬರೋದಿಲ್ಲ. ಇನ್ನು ಉಳಿದಿದ್ದ ಯಾರಿಗೆ? ಮತತ್ರಯ ಆಚಾರ್ಯರು. ಮತತ್ರಯ ಆಚಾರ್ಯರು ಅವರವರದೇ ಪ್ರಕಾರ ಹೇಳಿದರೆ, ಶಂಕರ ಭಾಷ್ಯದ ಕರ್ತೃಗಳಾದ ಶಂಕರಾಚಾರ್ಯರ ಬಗ್ಗೆ ಅವರು ಶಿವನ ಅವತಾರ ಅಂತ ಅವ್ರು ಹೇಳುತ್ತಾರೆ. ಆಧಾರ ಕೇಳಿದರೆ ಎಲ್ಲರೂ ಒಪ್ತಕ್ಕಂಥ ಆಧಾರ ಕೊಡೋದಿಲ್ಲ. ರಾಮಾನುಜಾಚಾರ್ಯರ ಬಗ್ಗೆ ಅವರು ಆದಿಶೇಷನ ಅವತಾರ ಅಂತ ಹೇಳಿದ್ದಾರೆ, ಅದು ಕೂಡ ಪರಿಕಲ್ಪನೆಯ ಹೊರತು ನಿಖರವಾದ ಆಧಾರ ಅದಕ್ಕಿಲ್ಲ. ಆಚಾರ್ಯರ ಬಗ್ಗೆ ಹಾಗಲ್ಲ. ಇನ್ನೂ ತಮಾಷೆ ಎಂದರೆ, ಆ ಭಾಷ್ಯಕಾರರು ತಮ್ಮ ಬಗ್ಗೆ ತಾವೇ ಹೇಳ್ಕೊಂಡಿದ್ದ, ಶಿಷ್ಯರು ಹೇಳಿದ್ದಷ್ಟೇ ಹೊರತು ಅವರೇ ಹೇಳ್ಕೊಂಡಿದ್ದಲ್ಲ. ಅದು ಶಿಷ್ಯರು ಅದನ್ನು ಕಲ್ಪನೆ ಮಾಡಿದ್ದರು, ಆಚಾರ್ಯ ಹಾಗಲ್ಲ, ತಾವೇ ಆ ಮಾತನ್ನು ಹೇಳುತ್ತಾರೆ. ಎಸ್ಸೆ ತ್ರೇಣುದಿತಾನೆ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತ ಮಿಥವೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ಪೃಷ್ಠೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಕಂ ಕೃತವಿದಂ ಭಾಷ್ಯಂ ಹರೌ ತೇನಹಿ ಅಂತ. ಹನುಮಂತನಾಗಿ ರಾಮಸೇವೆ ಮಾಡಿದ, ಭೀಮಸೇನಾಗಿ ಕೃಷ್ಣ ಸೇವೆ ಮಾಡಿದ, ವಾಯುದೇವರೇ ಮಧ್ವರೂಪದಿಂದ ವ್ಯಾಸ ಸೇವೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ದಾಖಲೆಯನ್ನು ಪ್ರಥಮ ಬಾರಿಗೆ ಮಾತ್ರ ಹೇಳಿ ಶ್ರೀಮದ್ ಆಚಾರ್ಯ ಹೇಳಿದ್ದೆಷ್ಟು ಮುಖ್ಯರೋ ಅದು ಆಧಾರವನ್ನು ತೋರಿಸಿಕೊಟ್ರು. ಅದು ಬಹಳ ಮುಂದಿನ ಮಾತು. ಆಧಾರ ಎರಡು ರೀತಿ ತೋರಿಸಿದರು. ಒಂದು ಆಧಾರ ವೇದಾದಿ ಶಾಸ್ತ್ರಗಳ ಆಧಾರ, ಬಡಿತ ಸೂಕ್ತನೇ ಸಾಕ್ಷಿ. ಬಡಿತ ಸೂಕ್ತ ಅಪ್ರಸಿದ್ಧ ಶ್ರುತಿ ಅಲ್ಲ. ಇವತ್ತೆಲ್ಲರೂ ಋಗ್ವೇದ ಹೇಳೋರೆಲ್ಲ ಹೇಳಲೇಬೇಕಂದ್ರೆ ಬೇರೆ ದಾರಿಡ ಇಲ್ಲವರು ಅಪೂರ್ಣನೇ ಆಗುತ್ತೆ. ಅದರಲ್ಲಿ ಮಧ್ವ ಆಧವೇ ಸ್ಪಷ್ಟವಾಗಿ ಮಧ್ವ ಅಂತ ಹೆಸರು ಬಂದಿದೆ. ದಶಪ್ರಮತಿಯಂ ಜನಯಂತ ಯೋಷಣ, ದಶಪ್ರಮತಿ ಅನ್ನೋ ಹೆಸರು ಬಂದಿದೆ. ದಶಪ್ರಮತಿ ಅಂದರೆ ದಶ ಪೂರ್ಣ, ಪ್ರಮತಿ ಅಂದರೆ ಪ್ರಜ್ಞ, ದಶಪ್ರಮತಿ ಪೂರ್ಣ ಪ್ರಜ್ಞರು ಅಂತ ಆಯಿತು. ಮಧ್ವ ಮಧ್ವಿತ್ಯ ಆನಂದ ಉದ್ದಿಷ್ಟ ವರಿತಿ ತೀರ್ಥ ಬುಚ್ಚತೆ ಆನಂದದ ಅಂತ ಆಯಿತು. ಪೂರ್ಣ ಪ್ರಜ್ಞ ಅನ್ನೋದು ಆಶ್ರಮ ನಾಮ, ಅದು ವೇದದಲ್ಲಿ ಬಂದಿದೆ. ಆನಂದ ತೀರ್ಥ ಪೀಠನಾಮ, ಅದು ವೇದದಲ್ಲಿ ಬಂದಿದೆ. ಈ ಎರಡೂ ಹೆಸರುಗಳು ವೇದದಲ್ಲಿ ಬಂದಿರೋದು ಆಚಾರ್ಯರ ಬಗ್ಗೆ ಅಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ಪ್ರವಮಾನದಲ್ಲಿ ಆಚಾರ್ಯ ಹೆಸರು ಬರುತ್ತೆ, ಮಧ್ವಾಂತ ಹೆಸರು ಬರುತ್ತೆ. ವಿದ್ವಾನ್ ಮಧ್ವ ಆಚಾರ್ಯರ ಬಗ್ಗೆ ಬರೀ ವಿದ್ವಾನ್ ಮಧ್ವ. ಮತ್ತೆ ನಿಜವಾದ ವಿದ್ವಾಂಸರು ಅಂದರೆ ದೇವರನ್ನು ಎಷ್ಟು ತಿಳಿಬೇಕೋ ವೇದಾದಿ ಶಾಸ್ತ್ರಗಳ ಅಷ್ಟು ತಿಳಿದವರು. ಬ್ರಹ್ಮಣಾತು ಅಖಿಲೈರ್ಗುಣೈಹಿ ಅಂತ ಅನುಭಾಷ್ಯ, ದೇವರನ್ನು ವೇದೋಕ್ತವಾದ ಸಮಸ್ತ ಗುಣಗಳಿಂದ ತಿಳಿತ ಉಪಾಸನೆ ಮಾಡೋ ಶಕ್ತಿ ಬ್ರಹ್ಮವಾಯುಗಳು ರುಜುಗಳು, ಅವರು ಶ್ರೀಮದ್ ಆಚಾರ್ಯರಾದ್ದರಿಂದ ಶ್ರೀಮನ್ ಮಧ್ವರು ಅನ್ನೋ ಮಾತು ಸಾರ್ಥಕವಾದ ಮಾತು. ಆ ಮಾತಿನ ಹಿನ್ನೆಲೆಯಲ್ಲಿ ಗೆಜೆಟೆಡ್ ಆಫೀಸರ್ ಅಂದರೆ ಅರ್ಥ ಆಗಿರುತ್ತೆ. ಟ್ರೂ ಕಾಪಿ ಸೈನ್ ಮಾಡಲಿಕ್ಕೆ ಬರೋದು, ಅವರು ಟ್ರೂ ಕಾಪಿ ಆಗುತ್ತೆ. ಇವರು ಟ್ರೂ ಮತ ತಂದು ಅಷ್ಟೇ ವ್ಯತ್ಯಾಸ. ಟ್ರೂ ಕಾಪಿ ಆಗೋದು ಗೆಜೆಟೆಡ್ ಆಫೀಸರ್ ಸೈನ್ ಮಾಡಿದರೆ, ಟ್ರೂ ಮತ ಬರೋದು ವೈದಿಕ ಆಚಾರ್ಯರು ಹೇಳಿದಾಗ. ಶ್ರೀಮದ್ ಆಚಾರ್ಯ ವೇದ ಒಪ್ಪಿದ ಆಚಾರ ಅವರು ಇರಬಹುದು, ವೇದ ಪ್ರತಿಪಾದ್ಯ ಆಚಾರ್ಯ ಶ್ರೀಮದ್ ಆಚಾರ್ಯ. ಶ್ರೀಮನ್ ಮಧ್ವ ಮತೆ ಅನ್ನೋದಕ್ಕೆ ಮಧ್ವ ಶಬ್ದಕ್ಕೆ ಬರೋ ವಿಶೇಷಣ ಅರ್ಥ ಕೊಡುತ್ತೆ. ಅದಕ್ಕೆ ಇನ್ನೂ ಮುಖ್ಯವಾದ ಅರ್ಥ ಇದೆ. ಶ್ರೀಮನ್ ಮಧ್ವ ಅಂತೇಳಿ ಮಧ್ವಾಚಾರ್ಯ ಮತ ಆಯ್ತು ಅಂತ ಕೇಳಿದ್ರಿಲ್ಲ, ವೇದವ್ಯಾಸ ದೇವರ ಮತ ಅಂತ. ಶ್ರೀಮನ್ ಮಧ್ವ ಅಂದರೆ ಯಾರೀಗ? ಶ್ರೀ ಅಂದರೆ ಮಹಾಲಕ್ಷ್ಮಿ. ಶ್ರೀಮನ್ ಶ್ರೀಹಿ ಅಸ್ಯ ಅಸ್ತಿ ಇತಿ ಶ್ರೀಮಾನ್ ಲಕ್ಷ್ಮೀಪತಿ ಅಂತ ಅರ್ಥ. ಲಕ್ಷ್ಮೀಪತಿಯಾದ ಮಧ್ವ ಅಂದರೆ ಮಧ್ವ ಅಂದರೆ ಆನಂದ, ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮ ವೇದವ್ಯಾಸ ದೇವರ ಹೆಸರು. ವೇದವ್ಯಾಸದೇವರ ಸಿದ್ಧಾಂತ ಹೀಗಿದೆ ಅಂತ ಅರ್ಥ. ವೇದವ್ಯಾಸರ ಸಿದ್ಧ ವೇದ ಆಚಾರ್ಯರ ಸಿದ್ಧಾಂತ ಅಂದರೆ ವೇದ ಪ್ರತಿಪಾದ್ಯರಾದ ವೇದೋಕ್ತ ಗುರುಗಳ ಸಿದ್ಧಾಂತ ಅಂತಾಯಿತು. ಇನ್ನು ವೇದವ್ಯಾಸರ ಸಿದ್ಧಾಂತಕ್ಕೆ ಏನು ಮಹತ್ವ ಅಂದರೆ ಸಕಲ ವೇದಗಳ ವಿಭಾಗ ಮಾಡಿದವರ ಸಿದ್ಧಾಂತ. ಸಕಲ ವೇದಗಳನ್ನು ಕೂಡ ಆವಿಷ್ಕಾರ ಮಾಡಿದವು, ಸಕಲ ವೇದಗಳನ್ನು ವಿಭಾಗ ಮಾಡಿದವು, ಸಕಲ ವೇದಗಳಿಗೂ ಅರ್ಥ ಬರೆದವರು, ಒಂದಲ್ಲ ಎರಡಲ್ಲ. ಇತಿಹಾಸ ಪುರಾಣಗಳ ಮೂಲಕ ವೇದಾರ್ಥ, ಬ್ರಹ್ಮಸೂತ್ರಗಳ ಮೂಲಕ ವೇದಾರ್ಥ, ಇಷ್ಟೆಲ್ಲ ಹೇಳಿದವರಾದ್ದರಿಂದ ಅಲ್ಟಿಮೇಟ್ ವೇದ ಏನು ಹೇಳುತ್ತೆ ಅಂತ ಗೊಂದಲ ಇರಬಹುದು. ವೇದ ಪ್ರತಿಪಾದ್ಯರಾದ ವೇದವ್ಯಾಸರು ಹೇಳಿದಾಗ ಗೊಂದಲಕ್ಕೆ ಅವಕಾಶನೇ ಇದೆ. ಸೊ ವೇದ ಮತ ವೇದವ್ಯಾಸ ಮತ ಆದ್ದರಿಂದ ಶ್ರೀಮನ್ ಮಧ್ವ ಮತೆ. ಅಥವಾ ಇನ್ನೂ ಅರ್ಥ ಮಾಡಿಕೊಂಡ್ರೆ ಶ್ರೀಮಾನ್ ಅಂದರೆ ವೇದವ್ಯಾಸ ದೇವರು, ಮಧ್ವ ಅಂದರೆ ಆಚಾರ್ಯ, ಶ್ರೀಮಾನ್ ಹರಿ, ಮಧ್ವ ವಾಯುದೇವರು. ಹರಿವಾಯುಗಳ ಮತ ಹೀಗಿದೆ ಅಂತ ಇದೆರಡು ಬಂದು ಇದ್ದಾರೆ. ಸರ್ವೋತ್ತಮನ ಮತನೂ ಹೀಗೆ ಇದೆ, ಜೀವೋತ್ತಮನ ಮತನೂ ಹೀಗೆ ಇದೆ. ಅವರಿಬ್ಬರು ಮತದಲ್ಲಿ ವ್ಯತ್ಯಾಸ ಇಲ್ಲ. ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವೋ ಸರಿ ಹೋಯ್ತಲಿಗೆ. ಹೀಗಾಗಿ ಸರ್ವೋತ್ತಮನ ಮತನೂ ಅದೇ, ಜೀವೋತ್ತಮನ ಮತನೂ ಅದೇ ಅಂತ ಹೇಳಿದ್ರಿಂದ ಗೊಂದಲಕ್ಕೇನು ಅವಕಾಶ ಇರೋದಿಲ್ಲ. ಅದ ವ್ಯಾಲಿಡಿಟಿ ಅಲ್ಲೇ ಬಂದೋಯ್ತು. ಶ್ರೀಮನ್ಮಧ್ವ ಮತೆ ಇನ್ನೂ ಅನೇಕ ಅರ್ಥವು. ಶ್ರೀ ಅಂತ ಶಬ್ದಕ್ಕೆ ಐತೆರೆ ಉಪಶತ್ತಿನಲ್ಲಿ ಸಕಲ ಇಂದ್ರಿಯಗಳನ್ನು ಶ್ರೀ ಅಂತ ಕರೀತಾರೆ. ಸಕಲ ಇಂದ್ರಿಯ ಒಟ್ಟಾಗಿ ಶ್ರೀ ಅಂತ ಕರೀತಾರೆ. ಶ್ರೀಮಾನ್ ಅಂದ್ರೇನು? ಎಲ್ಲ ಬಡವನು ಶ್ರೀಮಾನ್ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಆಸ್ತಿ ಇಲ್ಲ, ಇಂದ್ರಿಯಗಳು ಪಾಠವೇ ಇದೆ, ಶ್ರೀಮಾನ್ ಆದ ಈ ಮಧ್ಯೆ ಆರ್ಥದಲ್ಲಿ ಶ್ರೀಮಂತ ಅಂತ ಕರೆದ ತಪ್ಪಲ್ಲ. ದೇಹಕ್ಕೆ ದೇಹದೇ ದೊಡ್ಡ ಸಾಧನ ಶರೀರ. ಎಲ್ಲ ಇಂದ್ರಿಯಗಳು ಸರಿಯಾಗಿತ್ತು ಅಂದರೆ ಅದಕ್ಕಿಂತ ಭಾಗ್ಯ ಇದೇನು? ಆರ್ಥದಲ್ಲಿ ಶ್ರೀಮಾನ್ ಅನ್ನೋ ಪದ ಅರ್ಥವತ್ತಾದ ಪದ. ಆರ್ಥದಲ್ಲಿ ಶ್ರೀಮನ್ಮಧ್ವರು, ವೇದವ್ಯಾಸದೇವರು ಸಾಕ್ಷಾತ್ ಲಕ್ಷ್ಮೀಪತಿಯಾಗಿ ಶ್ರೀಮಂತರಾದರೆ ಇವರು ಶ್ರೀಮಂತರು. ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಶ್ರೀ ಶಬ್ದಕ್ಕೆ ವೇದ ಅಂತ ಅರ್ಥ ಹೇಗಿದೆಯೋ ಸರಸ್ವತಿ ಭಾರತೀಯರಂದ್ರೂ ಅರ್ಥ ಇದೆ. ಶ್ರುತಿ ತತಿಗಳ ಅಭಿಮಾನಿ ಲಕ್ಷ್ಮಿ, ಚತುರವದನ ನರಾಣಿ, ಅತಿರೋಹಿತ ವಿಮಲ ವಿಜ್ಞಾನಿ, ನಿಗಮ ಪ್ರತಿಗಳಿಗೆ ಅಭಿಮಾನಿ ಅಲ್ಲಿದೆ. ಶ್ರೀ ಶಬ್ದಕ್ಕೆ ಭಾರತೀಯ ಸರಸ್ವತಿಯರು ಅಂತ ಅರ್ಥ. ಆಚಾರ್ಯ ಹೇಳ್ತಾರೆ ಮಾತನ್ನು, ಶಂರೂಪೇತು ರಥೇರ್ ವಾಯು ಶ್ರೀರಿದ್ದೇವತೆ ಕೀರ್ತಿತ. ಭಾರತೀಯ ದೇವಿಗೆ ಶ್ರೀ ಅಂತ ಹೆಸರಿದೆ. ದ್ರೌಪದಿ ಅವತಾರ ಮಾಡಿದಾಗ ಅಶರೀರ ವಾಣಿ ಹೇಳುತ್ತೆ, ಅವತಾರ ಮಾಡಿದ್ದು ಯಾರು ಗೊತ್ತಾ? ಶ್ರೀ ಹಿ ಅನ್ನೋ ಪದ ಉಪಯೋಗಿಸ್ತಾರೆ. ಭಾರತಿಗೆ ಶ್ರೀ ಅಂತ ಹೆಸರಿದೆ. ಸೊ ಶ್ರೀಮಾನ್ ನಾರಾಯಣ ಲಕ್ಷ್ಮೀಪತಿ, ಶ್ರೀಮಾನ್ ಭಾರತೀಪತಿ, ಇಬ್ಬರು ಅರ್ಥರು ಬಂದಾಗ ಶ್ರೀಮಾನ್ ಲಕ್ಷ್ಮೀಪತಿಯಾದ ಮಧ್ವ ವೇದವ್ಯಾಸ ದೇವರು, ಶ್ರೀಮಾನ್ ಭಾರತೀಪತಿಯಾದ ಮಧ್ವರು ಶ್ರೀಮದ್ ಆಚಾರ್ಯ. ಹೀಗೆ ಎರಡಕ್ಕೂ ಅರ್ಥ ಆಯಿತು. ಅಷ್ಟೇ ಅಲ್ಲ, ಮತ್ತೆ ಶ್ರೀಮಾನ್ ಇಂದ್ರಿಯಗಳು ಅಂತ ಅರ್ಥ ಹೇಳಿದೆ. ಎಲ್ಲ ಇಂದ್ರಿಯ ಉಪಲಕ್ಷಿತವಾದ ದ್ವಾತ್ರಿಂಶ ಲಕ್ಷಣೋಪೇತರಾದವರು ಇನ್ನೊಂದು ಅರ್ಥ. ಎಲ್ಲ ಇಂದ್ರಿಯಗಳು ಪರಿಪೂರ್ಣವಾಗಿದ್ದಾಗ ದ್ವಾತ್ರಿಂಶ ಲಕ್ಷಣೋಪೇತ ವಗ್ರೆ. ವಾಯುದೇವರಿಗೆ ಹೊರತು ಜೀವಕೋಟಿಯಲ್ಲಿ ಬೇರೆ ಯಾರಿಗೂ ಕೂಡ ರುಜುಗಳನ್ನು ಬಿಟ್ಟರೆ ದ್ವಾತ್ರಿಂಶ ಲಕ್ಷಣಗಳಿಲ್ಲ. ದ್ವಾತ್ರಿಂಶ ಕೆಲವಿರ್ತ ಪೊಲೀಸ್ ಆಫೀಸರಿಗೆಲ್ಲ ಇದನ್ನ ಹಾಕಿರ್ತಾರೆ, ಬ್ಯಾಡ್ಜಸ್ ಹಾಕೊಂಡಿರ್ತಾರೆ. ಎಲ್ಲರೂ ಎಲ್ಲ ಹಾಕೊಳ್ಳೋಗಿಲ್ಲ, ಅಂಥವ್ರು ಮಾತ್ರ ಅಂತ ಹಾಕೋಬೇಕಂತ ನಿಯಮ ಇರುತ್ತೆ. ಉಳಿದವ್ರು ಹಾಕೊಂಡ್ರೆ ಆ ಫೋಲ್ ಮೆಥಡ್ ತಪ್ಪಾಗುತ್ತೆ, ಶಿಕ್ಷಾರ ಅಪರಾಧ. ಅಧಿಕಾರ ಇದ್ದವ್ರು ಮಾತ್ರ ಅದನ್ನು ಹೇಗೆ ಹಾಕೋಬೇಕು? ದ್ವಾತ್ರಿಂಶ ಲಕ್ಷಣ ಇದ್ದವರು ಅಂದರೆ ಅವರು ರುಜುಗಳೇ, ಬೇರೆ ಯಾರಿಗೂ ಆ ಲಕ್ಷಣಗಳಿಲ್ಲ. ಶ್ರೀ ಪ್ರಾತಃ ಸಂಕಲ್ಪ ಗ್ರಂಥದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಾತು, ದ್ವಾತ್ರಿಂಶ ಲಕ್ಷಣೋಪೇತಾನ ಶ್ರೀಮದ್ ಆನಂದ ತೀರ್ಥ ಶ್ರೀಮದ್ ಚರಣಾನ ಅಂತ ಸ್ಪಷ್ಟ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಮಧ್ವ ವಿಜಯದಲ್ಲಿ ಆಚಾರ್ಯರನ್ನು ನೋಡಿದಾಗ ಅವ್ರು ಹೇಗಿದ್ದರು ಅಂದರೆ ಸಾಕ್ಷಾತ್ ಪ್ರತಿಭಾ ಲಕ್ಷಣ ಲಕ್ಷಣಾಯ ಲಕ್ಷ್ಯಂ. ಆಚಾರ್ಯರನ್ನು ಹೇಗಿದ್ದರು ಅಂದರೆ ಅವರನ್ನು ನೋಡಿ ಒಂದು ವಿಗ್ರಹ ಮಾಡಿದರೆ ದೇವರು ಚಿತ್ರ ಆಗ್ತಿತ್ತು, ದೇವರು ವಿಗ್ರಹ ಆಗ್ತಿತ್ತು. ಪರಮಾತ್ಮನ ಪ್ರತಿಮೆ, ಮುಖ್ಯ ಪ್ರತಿಮೆ ವಾಯುದೇವರಾದ್ದರಿಂದ ಪ್ರತಿಮಾ ಲಕ್ಷಣ ಲಕ್ಷಣಾಯ, ಪ್ರತಿಮಾ ಲಕ್ಷಣ ಹೇಗಿರಬೇಕು, ಮಾಡೆಲ್ ಆಚಾರ್ಯರಾಗಿದ್ದರು. ದ ಪರ್ಫೆಕ್ಟ್ ಪರ್ಸನಾಲಿಟಿ ಆಚಾರ್ಯರು, ಆ ರೀತಿ ಇನ್ನೊಬ್ಬರಲ್ಲಿ ಸಿಕ್ಕವೇ ಇಲ್ಲ ಅಂತ ಪರ್ಸನಾಲಿಟಿ. ದ್ವಾತ್ರಿಂಶ ಲಕ್ಷಣೋಪೇತರಾದವರು. ಹನುಮಂತ ರೂಪಕ್ಕೆ ಹೋದಾಗ ರಾಮದೇವರಿಗೆ ಮಾತನ್ನು ಹೇಳಿ, ಹನುಮಂತ ನೋಡಿ ರಾಮದೇವರು ಹೇಳ್ತಾರೆ ಏನು ಗೊತ್ತಾ? ನ ದೋಷ ಸಂವಿಧಿತ ಕ್ವಚಿತ್, ಈತನ ಅಪಾದ ಬೌಲಿ ಪರ್ಯಂತ ನೋಡಿದರೆ ಒಂದು ದೋಷ ಇಲ್ಲವೇ ಇಲ್ಲ, ಪರ್ಫೆಕ್ಟ್ ಪರ್ಸನಾಲಿಟಿ. ರಾಮದೇವರು ಹನುಮಂತನನ್ನು ಸರ್ಟಿಫೈ ಮಾಡ್ತಾರೆ. ಅದಕ್ಕೆ ಶ್ರೀಮಾನ್ ಅನ್ನೋ ಪದ ಸಾರ್ಥಕವಾದ ಪದ ಆಯಿತು. ಶ್ರೀಮಾನ್ ಹನುಮಂತ ರೂಪ, ಭೀಮರೂಪ ಶ್ರೀಮದ್ ರೂಪ. ಯಾಕೆಂದರೆ ಸೌಗಂಧಿಕ ಪುಷ್ಪತರಲಕ್ಕೋಸ್ಕರ ಹನುಮಂತ ವಾಯು ಭೀಮಸೇನದೇವರ ಮೇಲೆ ಹತ್ತಾ ಇರಬೇಕಾದ್ರೆ ದೇವತೆಗಳು ಹೇಳ್ತಾ ಇದ್ದಾರಂತೆ, ಎಷ್ಟು ಲಕ್ಷಣ ಭರಿತಾರೆ ಇವರು, ಭೀಮಸೇನ ಲಕ್ಷಣ ಕೊಂಡಾಡ್ತಾ ಇದ್ದಾರೆ. ಹನುಮಂತ ರೂಪದಲ್ಲಿ ರಾಮದೇವರೇ ಕೊಂಡಾಡಿದರು, ಭೀಮ ರೂಪದಲ್ಲಿ ದೇವತೆಗಳೆಲ್ಲ ಕೊಂಡಾಡ್ತಾ ಇದ್ದಾರೆ. ಮಧ್ವ ರೂಪಕ್ಕೆ ಬಂದರೆ ಸ್ಪಷ್ಟ ತಿಳ್ಕೊಂಡಿದ್ದಾದ್ರೆ ಕಣ್ಣಾರೆ ನೋಡಿ ಹೇಳ್ತಾ ಇದ್ದಾರೆ, ಪ್ರತ್ಯಕ್ಷಂತೆ ಇತಲ್ಲಕ್ಷಣಂ ದೃಶ್ಯತೆ ಭಗವತಿ ಭಾಷ್ಯಕಾರಿ. ಲಕ್ಷಣಗಳೆಲ್ಲ ನಮ್ಮ ಗುರುಗಳಲ್ಲಿ ಕಣ್ಣಾರೆ ಕಾಣಬಹುದು, ನಾವು ಸ್ಪಷ್ಟ ಕಾಣಬಹುದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಶ್ರೀಮನ್ ಮಧ್ವಾಮ ಪದವು ಎಷ್ಟು ಅರ್ಥವತ್ತಾದ ಪದ, ಅಂಥವರು ಹೇಳ್ತಾರೆ ಅಂದರೆ ಅದಕ್ಕೆ ಎಷ್ಟು ವೆಲಿಡಿಟಿ ಇದೆ. ದೈಹಿಕವಾಗಿ ತಾತ್ಯಮ್ಯದ ಲಕ್ಷಣೋಪೇತರು ಮತ್ತು ವೇದ ಪ್ರತಿಪಾದ್ಯರಾದವರು, ಮತ್ತು ಜೊತೆಗೆ ಅದನ್ನೆಲ್ಲ ಪ್ರೂವ್ ಮಾಡಿದವರು. ಮತ್ತೆ ಬದ್ಧವಿಜಯದಲ್ಲಿ ಎಷ್ಟು ಪ್ರಸಂಗದಲ್ಲಿ ಆಚಾರ್ಯರು ತೋರಿಸ್ತಾರೆ, ಎಷ್ಟು ಬೇಕಾದ್ರೂ ಭಕ್ಷಣೆ ಮಾಡೋಕ್ಕೆ ಬರುತ್ತೆ. ಪೃಚ್ಛಃ ಪಿತುಮಾನ್ ಅನ್ನೋದಕ್ಕೆ ಈ 4,000 ಬಾಳೆಹಣ್ಣು ತಿನ್ನೋದೇನು, 30 ಕೊಡ ಹಾಲು ಕುಡಿಯೋದೇನು, ಅದು ಇಷ್ಟೆಲ್ಲ ಕುಡಿದು ತಿಂದ ಮೇಲೂ ಕೂಡ ಹೊಟ್ಟೆಯಲ್ಲಿ ನೋ ಚೇಂಜ್, ಮೊದಲು ಯಾರು ತೆಳಗ ಆಮೇಲೆ ಅಷ್ಟೇ ತೆಳಗೆ, ಸ್ವಲ್ಪ ಕೂಡ ವ್ಯತ್ಯಾಸನೇ ಇಲ್ಲ. ಒಂದೊಂದು ಪವಾಡನೆ ತಿನ್ನೋದು ಕಷ್ಟ, ತಿಂದು ಆಸ್ಪತ್ರೆ ಸೇರಿದ್ರು ಗ್ರೇಟ್ ಅಂತಾರೆ, ತಿಂದಾರ ತಿಂದಲ್ಲ ಕೊನೆ ಪಕ್ಷ ಅಂತ ಹೇಳ್ತಾರೆ. ಕೆಲವು ಕೆಲಸಗಳನ್ನು ಅಟೆಂಪ್ಟ್ ಮಾಡೋದಕ್ಕೂ ಕೆಲವು ಕೋರ್ಸ್ಗಳಿಗೆ ಅಟೆಂಪ್ಟ್ ಮಾಡಿದಾದ್ರೆ ಗ್ರೇಟ್, ಅಟೆಂಪ್ಟೆಡ್ ವಯಸ್ ಅಪೆಂಟ್ ಅಟೆಂಪ್ಟ್ ಮಾಡಿದ್ರು ಒಂದೇನೋ ಒಂದು ಆ ಲೆವೆಲಲ್ಲಿ ಇದ್ದಾನೆ ಅಂತ ಆಯ್ತಲ್ಲ ಕೊನೆ ಪಕ್ಷ. ಆದರೆ ಆಚಾರ್ಯರು ಹಾಗಲ್ಲ, ಪರ್ಫೆಕ್ಟಾಗಿ ಎಲ್ಲರನ್ನು ಇಲಾಜಾಲವಾಗಿ ಸೋಲಿಸಿದವರು, ಕನ್ವಿನ್ಸ್ ಮಾಡಿದವರು ಬಹಳ ಮುಖ್ಯ. ಯಾವ ಶಾಸ್ತ್ರ ಬೇಕಾ, ಜ್ಞಾನದ ಫೀಲ್ಡ್ ಬಂದರೆ ಭಾಗವತ ಎಲ್ಲಿ ಬೇಕಾದ್ರೂ ಕೇಳಿ ಹೇಳ್ತೇನೆ ಅಂತ ಹೇಳಿ ಪೂರ್ತಿ ಎಲ್ಲಿ ಸಿಕ್ಕರೆ ಕೇಳಿದ ಪಾಠ 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 ಹೇಳ್ತಾ ಇದ್ರು ಆಚಾರ್ಯ. ಅರ್ಥ ಶಬ್ದ, ಮೂಲ ಹೇಳೋದು ಅರ್ಥ ಹೇಳೋದು, ಮೂಲ ಹೇಳೋದು ಅರ್ಥ ಹೇಳೋದು. ಅದಕ್ಕೆ ತಕ್ಕಂತೆ ತಮ್ಮ ಗ್ರಂಥಗಳಲ್ಲಿ ಅತಿ ಹೆಚ್ಚು ಕೊಟೇಷನ್ ಕೊಟ್ಟ ಗುರುಗಳು ಮಧ್ವಾಚಾರ್ಯ ಒಬ್ಬರೇ. ಅತಿ ಹೆಚ್ಚು ಕೊಟೇಷನ್ಸ್, ಮಾತೆತ್ತಿದ್ರೆ ಕೊಟೇಷನ್, ಮಾತೆತ್ತಿದ್ರೆ ಇತಿ ಸ್ಕಾಂದೆ, ಇತಿ ಪಾದ್ಮೆ, ಇತಿ ಶ್ರುತೌ, ಋಗ್ವೇದೆ, ಯಜುರ್ವೇದೆ ಹೇಳಿದ್ದು ಎಷ್ಟು ಬೇಕಾದರೂ ಹೇಳ್ತಾರೆ. ಅವರು ಕೋಟ್ ಮಾಡಿಸುವ 10 500 ಗ್ರಂಥಗಳನ್ನು ಕೋಟ್ ಮಾಡ್ತಾರೆ. ಅದರಲ್ಲಿ ಸುಮಾರು ಒಂದು 400 ಗ್ರಂಥ ಹೆಸರೇ ಬೇರೆಯವರು ಕೇಳಿಲ್ಲ, 12 ಅಷ್ಟರ ಮಟ್ಟಿಗೆ ಆಚಾರ್ಯ ತಿಳ್ಕೊಂಡಿದ್ರೆ ಸರ್ವಜ್ಞತ್ವಕ್ಕೆ ದ್ಯೋತಕ ಅಂದ ಎಲ್ಲದನ್ನು ರುಜುವಾತು ಮಾಡ್ತಾರೆ ಆಚಾರ್ಯ. ಇದೆಲ್ಲ ಯಾತಕ್ಕೆ, ಭಕ್ತರು ದಾರಿ ತಪ್ಪದೇ ಇರಬೇಕಾದ್ರೆ ವಿಶ್ವಾಸ. ಕೃಷ್ಣ ಗೋವರ್ಧನ ಪರ್ವತ ಯಾತಕ್ಕೆತ್ತಿದ, ಕೃಷ್ಣ ಅಂತ ಗೊತ್ತಾಗಲಿ ಅಂತ ಎತ್ತಿದ, ಅಹಂಕಾರದಿಂದ ಎತ್ತಿದ್ದೆಲ್ಲ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಡಾಕ್ಟ್ರು ಅಂತ ಗೊತ್ತಾದ್ರೆ ನಮಗೆ ಆಗ ಧೈರ್ಯ ಇರುತ್ತಲ್ಲ, ಆ ರೀತಿ ಅದು ಅಹಂಕಾರದ ಪ್ರಶ್ನೆ ಅಲ್ಲ, ಅದು ಐಡೆಂಟಿಫಿಕೇಟ್ ಸುಲಭ ಆಗಲಿ ಅಂತ ಹೇಳಿದ ಮಾತು. ಅದಕ್ಕಾಗಿ ಆಚಾರ್ಯರೆಲ್ಲರೂ ಮಧ್ವ ವಿಜಯ ಓದಿದವರಿಗೆ ಅವರು ಶ್ರೀಮನ್ ಮಧ್ವರು ಅಂತ ಹೇಳೋದಕ್ಕೆ ಯಾವ ಗೊಂದಲಕ್ಕೆ ಅವಕಾಶ ಇರೋದು. ಅಂಥವ್ರು ಹೇಳ್ತಾರೆ ನಮ್ಮ ಮತ ಅಂದ್ರೆ ಗ್ರೇಟರ್ ಎಕ್ಸ್ಪರ್ಟ್ ಒಪಿನಿಯನ್ ಕೇಳ್ತಾರೆ, ಅವರು ಕಂಡುಕೊಂಡವ್ರ ಒಪಿನಿಯನ್ ಕೇಳೋದಿಲ್ಲ. ಎಕ್ಸ್ಪರ್ಟ್ ಒಪಿನಿಯನ್ ಕೇಳ್ತಾರಲ್ಲ ಆಚಾರ್ಯರು, ಅತಿ ಎಕ್ಸ್ಪರ್ಟ್ಗಳು, ಸಕಲ ಜೀವರಲ್ಲೂ ನಂಬರ್ 1 ಅವರು. ಅವ್ರು ಹೇಳ್ತಾರೆ ಅಂದರೆ ಒಪ್ಪಲೇಬೇಕು, ಬೇರೆ ದಾರಿನೇ ಇಲ್ಲ. ಭಗವಂತನಾಗಿ ವೇದವ್ಯಾಸ ದೇವರು ಮಾನ್ಯ, ಭಗವತ್ಪಾದರಾಗಿ ಶ್ರೀಮದ್ ಆಚಾರ್ಯರು ಮಾನ್ಯರು. ಅಂಥ ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ಏನು ಹೇಳುತ್ತಾರೆ, ಆ ಕುತೂಹಲ ಬರೋದು. ಯಾರೋ ಮಾತಾಡ್ತಾರೆ, ಮಹತ್ವ ಇಲ್ಲ. ದೇಶದ ಮುಖ್ಯಸ್ಥನೋ ಸಮಾಜದ ಮುಖ್ಯಸ್ಥನೋ ಮಾತಾಡಿದಾಗ ಇಡೀ ಸಮಾಜ ಪ್ರತಿನಿಧಿಸುತ್ತೆ, ಅದರೊಳಗೆ ದೇಶದ ಮಾತಾಗಿ ಬರುತ್ತೆ. ಮತ್ತು ಆಚಾರ್ಯರ ಮಾತು ಸಕಲ ವೇದವಲ್ಲವರ ಮಾತಾಗಿ, ಬಾಹೋರ್ಬಲ ಜ್ಞಾನಬಲಾಚ್ಚೆ ಆಚಾರ್ಯ ಹೇಳ್ತಾರೆ, ಧರ್ಮ ಉಳಿಸ್ಬೇಕಾದ್ರೆ ಎರಡು ಬಲ ಇರಬೇಕಂತೆ. ಬಾಹೋರ್ಬಲ ಜ್ಞಾನಬಲಾಚ್ಚ ಧರ್ಮ ರಕ್ಷ, ಬಾಹುಬಲವನ್ನು ತೋರಿಸಿದ್ರು ಮಧ್ವ ವಿಜಯದಲ್ಲಿ 3 ಅವತಾರಗಳಲ್ಲೂ ಕೂಡ, ಜ್ಞಾನಬಲವನ್ನು ತೋರಿಸಿದ್ರು ಅಂದಮೇಲೆ ಧರ್ಮ ಉಳಿಸ್ತಾರೆ, ಅವ್ರ ಮಾತಿಗೆ ಪೂರ್ತಿ ಬೆಲೆ ಇದೆ ಅಂತ ಹೇಳೋದಕ್ಕೆ ಶ್ರೀಮನ್ ಮಧ್ವ ಮತೆ. ಇದು ಮಧ್ವ ಜಯಂತಿ, ನಿನ್ನೆನು ಮಧ್ವ ಜಯಂತಿ, ಇವತ್ತು ಮಧ್ವ ಜಯಂತಿನೇ, ನಿನ್ನೆ ಕಬೀರ ಮಧ್ವ ಜಯಂತಿ, ಇವತ್ತು ಮಧ್ವ ಜಯಂತಿ. ಇವು ಹೆಚ್ಚಾದ್ರೆ ಏಕಾದಶಿ ಎರಡರ ಪದೀತಿ, ಇವು ಏಕಾದಶಿ ಪರವಾಗಿಲ್ಲ, ಎರಡು ಹಬ್ಬಗಳೇ ತಾನೆ, ಎಷ್ಟು ಜಾಸ್ತಿ ಆದರೂ ಯೋಚನೆ. ದಿವಸ ಮಧ್ವ ಜಯಂತಿನೇ ಎಂದು ಆಚಾರ ಸ್ಮರಣೆ ಮಾಡಿದ್ದೇವೋ, ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ. ಅದು ಹೊರಗೆ ಮನಸ್ಸಿನೊಳಗೇನೆ ಮಧ್ವಾಚಾರ ಚಿಂತನೆ, ಜಯಂ ತನೋತೀತಿ ಜಯಂತಿ. ಜಯಂತಿ ಅಂದರೆ ಏನು ಗೊತ್ತಾ, ಜಯ ಕೊಡುತ್ತೆ ಅಂತ ಅರ್ಥ. ಜಯಂತಿ ಶಬ್ದಕ್ಕೆ ಬೇರೆ ಅರ್ಥ ತಿಳಿದು, ಹುಟ್ಟಿದ ದಿವಸ ಅಂಬೋದು ಹೊರಗಿನ ಅರ್ಥ, ಒಳಗಿನ ಅರ್ಥ ಜಯಕರವಾದ ಗುರುಗಳು. ಅವ್ರ ಹೆಸರೇ ಮಧ್ವ ವಿಜಯ ಅಂತ ಹೇಳ್ತೇವಲ್ಲ, ಹೆಸರು ಅವರ ಹೆಸರೇ ಜಯ. ಜಯರೂಪಿ ಯಥೋಸವ್ ಅಂತ ಆಚಾರ ನಿರ್ಣಯದಲ್ಲಿ ವಾಯುದೇವರು ಬ್ರಹ್ಮದೇವರು ಜಯ ಸ್ವರೂಪರು, ಅವರಿಗೆ ಅಪಜಯದ ಹೆಸರು ಯಾವ ಕಾಲಕ್ಕೂ ಸರ್ವಾತ್ಮನ ಇಲ್ಲ, ಆದ್ದರಿಂದ ಅವರ ಮಾತಿಗೆ ಅಷ್ಟು ಮಹತ್ವ ಇದೆ. ಮಧ್ವ ಜಯಂತಿಯ ದಿವಸ ಈ ಪ್ರಮೇಯಗಳ ವಿವೇಚನೆಯನ್ನು ಸಂಕ್ಷಿಪ್ತ, ಈ 9 ಹೇಳಿದ್ರು ಸಂಕ್ಷಿಪ್ತನೇ, 15 ಹೇಳಿದ್ರು ಸಂಕ್ಷಿಪ್ತನೇ, ಯಾಕೆ ಇಲ್ಲ ಸರ್ವಗುರು ಶಾಸ್ತ್ರ ಅದರ ಎಕ್ಸ್ಪ್ಲನೇಷನ್, ಆದ್ದರಿಂದಾಗಿನೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಿಳ್ಕೋಬೇಕಾದ ನಮ್ಮ ಕರ್ತವ್ಯ. ಅದರಲ್ಲಿ ಶ್ರೀಮನ್ ಮಧ್ವಮತೆ ಅನ್ನೋ ಭಾಗ ನೋಡಿದ್ದೆ. ಹರಿಹಿ ಪರತರಹ, ಮುಂದಿನ ವಾಕ್ಯ ಹರಿಹಿ ಪರತರಹ. ಸುಮ್ಮನೆ ಓದಿದಾಗ ಹರಿಯು ತರಕ್ಕೆ ಮೋರ್ ಅಂತ ಹೆಸರು, ಮೋರ್ ನಮಗೆ ಮೋಸ್ಟ್ ಬಂದಿಲ್ಲ, ಮೋರ್ ಅಂತ ಬಂದ್ಬಿಟ್ಟಿದೆ. ಹರಿಯೇ ಪರತರಹ, ಇಬ್ಬರಿದ್ದಾಗ ಒಬ್ಬನು ಗ್ರೇಟ್ ಅಂತ, ಕಂಪ್ಯಾರಿಟಿವ್ ಡಿಗ್ರಿ ಅಂತ, ಸೂಪರ್ಲೇಟಿವ್ ಆದಾಗ ಮೋಸ್ಟ್ ಬರಬೇಕು, ಇದು ಮೋರ್ ಬರುತ್ತೆ. ಶ್ರೀಮನ್ ಮಧ್ವಮತೆ ಹರಿಹಿ ಪರತರಹ, ಹರಿಯು ಪರತನನಾದವನು. ಪರ ಅಂದರೆ ಶ್ರೇಷ್ಠ, ಪರತರ ಹೆಚ್ಚು ಶ್ರೇಷ್ಠ ಅಂತ ಅರ್ಥ, ಸರ್ವೋತ್ತಮ ಅಂತ ಆಗಲಿಲ್ಲ, ಹೆಚ್ಚು ಶ್ರೇಷ್ಠ ಅಂತ ಅರ್ಥ ಆಗಿಬಿಡುತ್ತೆ. ತುಂಬ ಜನ ಇದನ್ನು ಇಟ್ಕೊಂಡೇನೆ ಅಪಾರ್ಥ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಓಹೋ ಹಾಗಿದ್ದರೆ ಹರಿ ಸರ್ವೋತ್ತಮ ಅಂತ ಹೇಳಲಿಲ್ವಲ್ಲ ಅಂತ ತಿಳ್ಕೊತಾರೆ. ಹಾಗಲ್ಲ, ಆ ಪದ ಯಾತಕ್ಕೂ ಉಪಯೋಗಿಸಿದ್ದಾರೆ ಅಂದರೆ ಅದಕ್ಕೆ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ಪದ ಅದು. ಮತ್ತ ಪರತರಂ ನಾಣ್ಯ ಕಿಂಚಿದಸ್ತಿ ಧನಂಜಯ, ಅಲ್ಲಿ ಪದ ಇಟ್ಕೊಂಡು ಹೇಳಿರೋದ್ರಿಂದ ಗೀತಾವಾಕ್ಯನೇ ಇಟ್ಟಿರೋದ್ರಿಂದ ಅದು ಸೆಲ್ಫ್ ಎಕ್ಸ್ಪ್ಲನೇಟರಿ. ಅಲ್ಲೇನು ಅರ್ಥ, ಈ ಅರ್ಥ ತಿಳ್ಕೊ, ಅಲ್ಲೇನು ಅರ್ಥ ಬಂದಿದೆ ಅದೇ ಅರ್ಥ ತಿಳ್ಕೊಳ್ಳಿ ಅಂತರ್ಥ. ಹರಿಹಿ ಪರತರಹ ತುಂಬ ಅರ್ಥಲ್ಲಿ ಹೇಳಕ್ ಬರುತ್ತೆ. ಮೊದಲನೇದಾಗಿ ಪರತರಹ ಅಂತ ಹೇಳಿ ಅರ್ಥ ಮಾಡಬೇಕಾದ್ರೆ ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಇವತ್ತು ಭಾಗವತ ತಾತ್ಪರ್ಯದಲ್ಲಿ ಇದ್ರ ಬಗ್ಗೆ ಒಂದು ಅಪೂರ್ವವಾದಂತಹ ವೈಶಿಷ್ಟ್ಯವನ್ನು ಹೇಳಿದ್ದಾರೆ. ತರಪ್ ಪ್ರತ್ಯೇಕ ತರಪ್ ಅಂತ ಹೇಳ್ತಾರೆ, ತಮಪ್ ತರಪ್ ಅಂತ ಕರೀತಾರೆ. ಪರತರಹ ತರ ಅಂದರೆ ಅರ್ಥ ಹೀಗಿದೆ, ಆದರೆ ತರಪ್ ಶಬ್ದಕ್ಕೆ ಎರಡರ್ಥ ಇದೆ. ಅದು ಸೂಪರ್ಲೇಟಿವ್ ಅರ್ಥ ಇದೆ, ಕಂಪ್ಯಾರಿಟಿವ್ ಅರ್ಥನೂ ಇದೆ. ಯತ್ರೈಕ ಯತ್ರೋಭಯೋ ಪ್ರಯೋಗೋನ ತತ್ರೈಕಾರ್ಥವು ತರಪ್ ತಮವು ಅಂತ ಆಚಾರ್ಯ ಕೋಟ್ ಮಾಡಿದ ವಾಕ್ಯ. ಯತ್ರ ಉಭಯೋ ಪ್ರಯೋಗೋನ ತತ್ರ ಏಕಾರ್ಥವು ತರಪ್ ತಮವು. ಎರಡನ್ನೂ ಒಂದೇ ಕಡೆ ಉಪಯೋಗಿಸಿಬಿಟ್ರೆ, ತರ ತಮ ಅಂತ ಉಪಯೋಗಿಸಿದರೆ ತರ ಅಂದರೆ ಕಂಪ್ಯಾರಿಟಿವ್ ಅಂತಲೇ ಅರ್ಥ, ತಮ ಅಂತ ಹೇಳಿದರೆ ಸೂಪರ್ಲೇಟಿವ್ ಅಂತಲೇ ಅರ್ಥ. ಆದರೆ ಒಂದೇ ಉಪಯೋಗಿಸಿಬಿಟ್ರೆ ಎರಡರ್ಥನೂ ಆಗುತ್ತೆ ಅಂತ ಹೇಳಿದ್ದಾರೆ. ಹರಿ ಪರತರಹ ಅಂತ ಹೇಳಿದಾಗ ಪರತಮಃ ಅಂತಲೇ ಅದಕ್ಕೆ ಅರ್ಥ. ಹರಿ ಪರತರಹ ಅಂದರೆ ಪರತಮಃ ಅಂತಲೇ ಅರ್ಥ. ಅದರಲ್ಲಿ ಉಪನಿಷತ್ತಲ್ಲಿ ಒಂದು ಕಡೆ ಬರುತ್ತೆ ಕತರಹ ಅನ್ನೋ ಒಂದು ಪದ ಬರುತ್ತೆ. ಕತರಹ ಅನ್ನೋ ಪದ ಐತರೇ ಇದೊಳಗೆ. ಕತರ ಅಂದರೆ ಕ ಅಂದರೆ ಆನಂದ ಅಂತ ಅರ್ಥ, ತರ ಅಂದರೆ ಆನಂದ ತರ ಅಂತ ಅರ್ಥ. ಆಚಾರ್ಯ ಆನಂದ ತಮಃ ಅಂತ ಅರ್ಥ ಅಂತ ಬರೀತಾರೆ. ಕತರಹ ಅಂದರೆ ಆನಂದ ತಮಃ, ಪರತರ ಪರತಮಃ ಅಂತ ಅರ್ಥ. ಅದಕ್ಕೆ ಆಧಾರ ಸರಿಯ ಭಗವದ್ಗೀತೆಯಲ್ಲಿ ಹಾಗೆ ಬಂದಿರೋದು. ಅರ್ಜುನ ಪ್ರಶ್ನೆ ಕೇಳ್ತಾನೆ 12ನೇ ಅಧ್ಯಾಯದಲ್ಲಿ ಮೊದಲನೇ ಮಾತು, ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರ ಅವ್ಯಕ್ತಂ ತೇಷಾಂ ಕೆ ಯೋಗ ವಿತ್ತಮಾಹ. ಅರ್ಜುನ ಪ್ರಶ್ನೆ ಇದೆ, ಯಾರು ಅವ್ಯಕ್ತತ್ವದ ಉಪಾಸನೆ ಮಾಡ್ತಾರೋ ಅವರು, ಯಾರು ನಿನ್ನ ಉಪಾಸನೆ ಮಾಡ್ತಾರೋ ಅವರು, ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಪ್ರಶ್ನೆ ಮಾಡ್ತಾರೆ. ತೇಷಾಂಕೆ ಯೋಗ ವಿತ್ತಮಃ ಇರೋದು ಸೂಪರ್ಲೇಟಿವ್ ಉಪಯೋಗಿಸ್ತಾರೆ. ಯೋಗ ವಿತ್ತರಹ ಅಂತ ವಿತ್ತಮಃ ಅಂತ ಉಪಯೋಗಿಸ್ತಾರೆ. ಅದಕ್ಕೆ ಅರ್ಥ ಏನು, ವಿತ್ತರಹ ಅಂತ ಅರ್ಥ. ಆಗ ಇಬ್ಬರಲ್ಲಿ ಯಾರು ಶ್ರೇಷ್ಠ, ಕಂಪ್ಯಾರಿಟಿವ್ ಆಗ ಇಲ್ಲಿ ಸೂಪರ್ಲೇಟಿವ್. ಅಂದು ಏನೇನು ಪದ ಉಪಯೋಗಿಸಿದ್ದಾರೋ, ಶಾಸ್ತ್ರೀಯ ಪದ ಉಪಯೋಗಿಸಿದಾಗ ಅರ್ಥ ಡಿಸೈಡ್ ಆಗಿರುತ್ತಾಗಲೇ ಅರ್ಥವನ್ನೇ ಅಪ್ಲೈ ಮಾಡಿಕೊಂಡ್ರೆ ಸುಲಭವಾಗಿ ತಿಳಿಯುತ್ತೆ. ಹರಿ ಪರತರಹ ಅಂದರೆ ಪರತಮಃ ಅಂತಲೇ ಅರ್ಥ. ಹರಿಹಿ ಪರತರಹ, ಹರಿಯು ಸರ್ವೋತ್ತಮನಾದವನು. ಆ ಸರ್ವೋತ್ತಮ ಶಬ್ದಕ್ಕೆ ಎಷ್ಟು ಬೇರೆಯವರೆಲ್ಲ ಸರ್ವೋತ್ತಮ ಅಂತ ಎಷ್ಟು ಜನ ಯಾವುದು ಕರೆದಿರ್ತಾರೆ, ಅದು ಎಷ್ಟು ಅರ್ಥ ಇಟ್ಕೊಂಡು ಕರಿಬೇಕಲ್ಲ, ಅದೆಲ್ಲದನ್ನು ಬಿಡಿಸ್ತಾರೆ ಅದರೊಳಗೆ. ಹರಿಹಿ ಪರತರಹ, ಪರಹ ಪರತರಹ. ಆಚಾರ್ಯ ದ್ವಾದಶ ಸ್ತೋತ್ರ ಹೇಳಬೇಕಾದ್ರೆ ಪರತರಳು ಪರತಮನೋ ಇಲ್ಲ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ಇಬ್ಬ ಒಬ್ಬನೇ ಇದ್ದಾಗ ತರತಮ ಪ್ರಶ್ನೆ ಬರಲಿಲ್ಲ. ಏಕೋ ನಾರಾಯಣ ಆಸೀತ್ ಬ್ರಹ್ಮಾನ ಚ ಶಂಕರ ಏಕೋ ನೈಕಃ ಸವಃ ಕಿಂ ಯತ್ತತ್ವದ ಮನುತ್ತಮಂ. ಅರ್ಥ ಇಟ್ಕೊಂಡಾಗ ಹರಿಹಿ ಪರಹ, ಇನ್ನೊಬ್ರು ಪರರೇ ಇಲ್ಲ ಅಂದರೆ ತರತಮ ಪ್ರಶ್ನೆ ಬರಲೇ ಇಲ್ಲ. ಇರೋದೇ ಒಂದು ಅಂದರೆ ಬೆಟರ್ ಪ್ರಶ್ನೆನಲ್ಲ, ಬೆಸ್ಟ್ ಪ್ರಶ್ನೆನೂ ಇಲ್ಲ. ನಾರಾಯಣ ಒಬ್ಬನೇನೆ, ಆಗ ಪರಹ. ಇಬ್ಬರು ಇಟ್ಕೊಂಡಾಗ ಪರತರಹ, ತುಂಬ ಇಟ್ಕೊಂಡಾಗ ಪರತಮಃ. ಪರನೂ ಹರಿನೇ, ಪರತರನೂ ಹರಿನೇ, ಪರತಮನೂ ಹರಿನೇ. ಅಲ್ಲೂ ಸ್ಪಷ್ಟವನ್ನು ಹೇಳ್ತಾನೆ. ಏನಿದ್ರ ಅರ್ಥ, ದೊಡ್ಡವರು ಅಂತ ಆಯ್ತು, ಯಾವ ದೃಷ್ಟಿಯಿಂದ ದೊಡ್ಡವರು, ಸರ್ವೋತ್ತಮ ಹೇಗಾಗ್ತಾನೆ ಅಂತ ಕೇಳಿದರೆ ತುಂಬ ಅರ್ಥ ಇಟ್ಟಿದ್ದಾರೆ ಪದದೊಳಗೆ. ಪರಹ ಈ ಪದ ಭಾಗವತ ಪುರಾಣದ ಮೊದಲ ಶ್ಲೋಕದಲ್ಲಿ ಬಂದಿರೋ ಪದ. ಜನ್ಮಾದ್ಯಶ್ಚಯತೋ ಅನ್ವಯಾದಿತರತಶ್ಚ ಅರ್ಥೇಶ್ವಭಿಗ್ಧಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಪರ ಶಬ್ದ ಉಪಯೋಗಿಸಿದ್ದ. ಈ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಆ ಪದ ರೆಫರ್ ಮಾಡ್ತಿರೋದಕ್ಕೆ ಪರಹ ಪರತರಹ. ಪರ ಶಬ್ದಕ್ಕೆ ಆಚಾರ್ಯ ಅರ್ಥ ಹೇಳಿದ್ದ, ಅರ್ಥ ಇಟ್ಕೊಂಡ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಏನು ಪರಹ ಅಂದರೆ ಏನು, ಆಚಾರ್ಯ ಬರೀತಾರೆ, ಸತ್ಯಂ ಪರಂ ಧೀಮಹಿ, ಪರಂ ಸಂಪೂರ್ಣ ಗುಣಂ ಅಂತ ಅರ್ಥ ಬರೀತಾರೆ. ಪರಂ ಸಂಪೂರ್ಣ ಗುಣಂ, ಹರಿರೇವ ಪರಹ, ಹರಿರೇವ ಸಂಪೂರ್ಣ ಗುಣ ಅಂತ ಅರ್ಥ. ಸಬ್ಸ್ಟಿಟ್ಯೂಟ್ ಮಾಡಬೇಕರ್ಥ, ಹರಿರೇವ ಸಂಪೂರ್ಣ ಗುಣ. ಸಂಪೂರ್ಣ ಗುಣಗಳು ಅಂದರೆ ಯಾವುದೀಗ, ಜ್ಞಾನಾನಂದ ಅನಂತಾನಂತ ಗುಣಗಳಿವೆ. ಅನಂತಾನಂತ ಗುಣ ಇರೋ ಒಬ್ಬನೇ ಒಬ್ಬನು ಅಂದರೆ ನಾರಾಯಣ ಮಾತ್ರ. ಆಗ ಸರ್ವತೋತ್ತ ಬಂದು ಇರೋದೇ ಒಬ್ಬನು ಅಂತ ಹೇಳಿದ ಮೇಲೆ ಇನ್ನೊಬ್ಬರು ಕ್ಯಾಂಡಿಡೇಟ್ ಇಲ್ಲವೇ ಇಲ್ಲ, ಅದೇ ಒಬ್ಬನೇ ಇದ್ದಾನೆ. ಸಂಪೂರ್ಣ ಗುಣ, ಗುಣ ಪೂರ್ಣ ಗುಣ ಸಂಪೂರ್ಣ ಗುಣ. ಸಂಪೂರ್ಣ ಗುಣಕ್ಕೆ ಎರಡು ಅರ್ಥ ಮತ್ತೆ, ಸಂಬಂಧದ ಕ್ವಾಂಟಿಟೇಟಿವ್ ಒಂದು ಅರ್ಥ, ಕ್ವಾಲಿಟೇಟಿವ್ ಇನ್ನೊಂದು ಅರ್ಥ. ಕ್ವಾಂಟಿಟೇಟಿವ್ ತಗೊಂಡಾಗ ಅನಂತ ಗುಣಗಳಿವೆ ಅಂತ ಒಂದು ಅರ್ಥ. ಪರಮಾತ್ಮ ಅನಂತ ಗುಣಪೂರ್ಣನಾಗಿದ್ದಾನೆ, ಎಷ್ಟು ದೊಡ್ಡ ಅರ್ಥ ಯೋಚನೆ ಮಾಡಿ. ನಾಲ್ಕಾರು ಗುಣ ಇದ್ರೆ ಗ್ರೇಟ್. ಮೂರ್ನಾಲ್ಕು ಕ್ವಾಲಿಫಿಕೇಶನ್ ಹಾಕೊಂಡ್ಬಿಟ್ರೆ ಗ್ರೇಟ್. ಅವನು ಇವತ್ತು ಇನ್ಫೈನೈಟ್ ಕ್ವಾಲಿಫಿಕೇಶನ್ ಹಾಕ ದೇವರಿಗೊಂದೇ. ಇವತ್ತು MA MSc ಎರಡು ಆಗಿದ್ದಾನೆ ಅಂದರೆ ಎರಡು ಅರ್ಧಂಬರ ಪೂರ್ತಿಯಾಗಿರೋ ಡೌಟೇ ಆಗ ಎರಡು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಅರ್ಸಕ್ಕಷ್ಟೇ MCOM ಹಾಕ್ಕೊಂಡ್ಬಿಟ್ರೆ ಇನ್ನೂ ಪದ್ಧತಿ ಆಗ್ತದೆ. BBMO MBA ಎಲ್ಲ ಹಾಕೋತಾ ಹೋದಷ್ಟು ಕೂಡ ಒಂದು ಕಡೆ ಆಶ್ಚರ್ಯ, ಒಂದು ಕಡೆ ಅಪನಂಬಿಕೆ, ಎರಡು ಶುರುವಾಗ್ತದೆ. ಆದರೆ ದೇವ್ ಇನ್ಫೈನೈಟ್ ಕ್ವಾಲಿಫಿಕೇಶನ್ ದೇವ್ರ ಮುಂದೆ ಎಷ್ಟು ಹಾಕ್ಕೊಂಡು ದೇವರಲ್ಲೇ ಬರೀ ಯಾರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣ ಗುಣ. ಅದು ಒಂದು ಅರ್ಥ. ಇನ್ನೊಂದು ಅರ್ಥ, ಕ್ವಾಂಟಿಟೇಟಿವ್ ತಗೊಂಡಾಗ ಒಂದು, ಕ್ವಾಲಿಟೇಟಿವ್ ತಗೊಂಡ್ರೆ ಸಮ್ಯಕ್ ಪೂರ್ಣ ಗುಣ. ಅಂದರೆ ಜ್ಞಾನ ಎಷ್ಟಿದೆ? ಇವತ್ತು BA ಓದೋನು ಜ್ಞಾನ ಇದೆ, MA ಓದೋನು ಜ್ಞಾನ ಇದೆ, MSc ಓದೋನು ಜ್ಞಾನ ಇದೆ. ಆದರೆ ವಿಷಯ ಚೇಂಜ್ ಆಗುತ್ತೆ, ಅದರ ಪ್ರಮಾಣ ಚೇಂಜ್ ಆಗುತ್ತೆ. BA ಒಂದೇ ಸಬ್ಜೆಕ್ಟ್ ಆಗಿರ್ಬೋದು, MA ಓದೋನು ಜಾಸ್ತಿ ಓದಿರ್ತಾನೆ, ಜ್ಞಾನ ಜಾಸ್ತಿ ಇದೆ ಅವನಿಗೆ. MSc ಒಂದೇ ಸಬ್ಜೆಕ್ಟು, BSc ಓದೋನು ಕಡಿಮೆ ಜ್ಞಾನ, MS ಜಾಸ್ತಿ ಜ್ಞಾನ ಇರುತ್ತೆ. ಜ್ಞಾನದಲ್ಲಿ ತಾರತಮ್ಯ ಇದೆ. ತಾರತಮ್ಯ ಒಪ್ಪದೆ ಹೋದ್ರೆ ಕ್ವಾಲಿಫಿಕೇಶನ್ ಕೇಳಲೇಬೇಕಾಗಿಲ್ಲ ಯಾರಿಗೂ ಕೂಡ. ಎಲ್ಲರೂ ಸುಮ್ಮನೆ ಗೊತ್ತಿದ್ದ ಸೈನ್ ಮಾಡಿ ಹಾಕ್ತಿರ್ಬೋದು. ಕ್ವಾಲಿಫಿಕೇಶನ್ ಮತ್ತೆ ಕ್ಲಾಸ್ ಕೇಳ್ತಾನೆ ಆಮೇಲೆ MSc, ಆಮೇಲೆ ಕ್ಲಾಸ್ ಯಾವುದು? BSc MSc ಬಂತು, BSc ಹೋದಾ, MSc ಬಂತು, ಇನ್ನೊಬ್ಬರು ಬಂದ ಕ್ಲಾಸ್ ಬಂದಾಗ, ಮತ್ತೊಬ್ಬರು ಬಂದ, ಆದರೆ ಇನ್ನೂ ಸುಖ ಯೋಚನೆ ಮಾಡಿ ಶುರು ಮಾಡ್ತಾ. ಅದು ಅರ್ಥ ಮಾಡಿಕೊಂಡ್ರೆ ತಾರತಮ್ಯ ಇಲ್ಲದೇನೆ ಎಲ್ಲೆಲ್ಲೂ ಮಾತಾಡಲಿಕ್ಕೆ ಬರೋದಿಲ್ಲ. ದೇವರಲ್ಲಿ ಅನಂತ ಗುಣಗಳಿವೆ. ಎಷ್ಟಿವೆ ಅಂದರೆ ಸಮ್ಯಕ್ ಪೂರ್ಣ, ಅದಕ್ಕಿಂತ ಹೆಚ್ಚಿರಲು ಸಾಧ್ಯನೆ. ನಿರವಧಿಕ, ಅನಂತ, ಅನವದ್ಯ, ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ. ಟೀಕಾರಾಯರ ಮಾತಿನಲ್ಲಿ ನಿರವಧಿಕ ಬೇರೆ, ರಿಲೇಟಿವ್ಲಿ ಪೂರ್ಣ ಇರಬಹುದು, ಅಬ್ಸಲ್ಯೂಟ್ಲಿ ಪೂರ್ಣ ಬೇರೆ, ರಿಲೇಟಿವ್ ಬೇರೆ, ಅಬ್ಸಲ್ಯೂಟ್ಲಿ ಪೂರ್ಣ ಬೇರೆ. ಅಬ್ಸಲ್ಯೂಟ್ ತಗೊಂಡಾಗ ನೋಡಿ ಆಯಿತು, ಹೆಚ್ಚಾಯಿತು, ತುಂಬ ಹೆಚ್ಚಾಯಿತು, ಇಷ್ಟು ಮಳೆ ಹಾಗೇ ಇರಲಿಲ್ಲ, ಎಷ್ಟು ಡಿಫ್ರೆನ್ಸ್ ಬರುತ್ತಾಗ, ಸಾಕಷ್ಟು ಮಳೆ ಆಯಿತು, ಮಳೆ ಕಡಿಮೆ ಆಯಿತು, ಹೆಚ್ಚಾಯಿತು, ಇಷ್ಟು ಎಂದೆಂದೂ ಆಗಿರಲಿಲ್ಲ. ಆಗ ಅದರ ಲಿಮಿಟ್ ನಮ್ಮ ಅನುಭವದಲ್ಲಿ ಕ್ಲೈಮ್ಯಾಕ್ಸ್ ಬಂದಾಗಾಯಿತು. ದೇವರು ಎಷ್ಟು ಕ್ವಾಲಿಟಿ ಗುಣಪೂರ್ಣ ಅಂದರೆ ಅದಕ್ಕಿಂತ ಪೂರ್ಣತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪೂರ್ಣ ಗುಣತ್ವ ದೇವರಿದೆ. ಕ್ವಾಲಿಟೇಟಿವ್ ಪೂರ್ಣತ್ವ ಬಂತು, ಕ್ವಾಂಟಿಟೇಟಿವ್ ಪೂರ್ಣತ್ವ ಬಂತು. ಅನಂತ ಗುಣಗಳಿವೆ, ಒಂದೊಂದು ಗುಣನೂ ಅನಂತವಾಗಿದೆ. ಅನಂತ ಗುಣ ಇದೆ, ಒಂದೊಂದು ಗುಣನೂ ಅನಂತವಾಗಿರೋದ್ರಿಂದ ಹರಿರೇವ ಬರಹ ಅಂಬುದು ಅರ್ಥ ಆಯಿತು. ಹರಿರೇವ ಸಂಪೂರ್ಣ ಗುಣ, ಹರಿರೇವ ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ. ಇಲ್ಲಿ ಹರಿರೇವ ಪರತರಹ, ಇಲ್ಲಿ ಪರತರ ಯಾತಕ್ಕೆ ಹಾಕಿದರು ಅಂದರೆ ಉತ್ತರ ಕೊಡ್ತಾರೆ. ಈ ಅರ್ಥದಲ್ಲಿ ಮಹಾಲಕ್ಷ್ಮಿಗೂ ಇಂಥ ಗುಣಗಳಿವೆ. ಮಹಾಲಕ್ಷ್ಮಿ ಗುಣ ಎಣಿಸಲಿಕ್ಕೆ ಬ್ರಹ್ಮವಾಯುಗಳಿಗೂ ಆಗೋದಿಲ್ಲ, ಅಷ್ಟು ಗುಣ ಇದೆ ಮಹಾಲಕ್ಷ್ಮಿ. ದೇವ್ರ ಗುಣ ಎಣಿಸೋಕ್ಕಾಗೋದಿಲ್ಲಲ್ಲ, ಅನೇಕ ತಪ್ಪು ತಿಳ್ಕೊಂಡಿರ್ತಾರೆ. ದೇವ್ರ ಗುಣ ಮಾತ್ರ ಬ್ರಹ್ಮವಾಗಿ ಎಣಿಸೋಕ್ಕಾಗೋದಿಲ್ಲ, ಲಕ್ಷ್ಮಿ ಗುಣ ಎಣಿಸಿರ್ತಾರೆ ಅಂತ ತಿಳ್ಕೊಂಡ್ರೆ ತಪ್ಪದು. ಲಕ್ಷ್ಮಿ ಗುಣ ಎಣಿಸೋಕ್ಕೂ ಅವ್ರ ಕೈಲಿ, ಆ ಕೋಟಿ ಪಟ್ಟು ಮೇಲಿದ್ದವರು ಹೇಗೆ ಎಣಿಸ್ತಾನೆ? ಸಾಧ್ಯ ಇಲ್ಲ. ಆ ಅರ್ಥದಲ್ಲಿ ಮಹಾಲಕ್ಷ್ಮಿ ಗುಣ ಸಂಪೂರ್ಣ ಗುಣರೆ, ಅದಂತಾನೆ ಅರ್ಥದಲ್ಲೂ ಕೂಡ. ಆದರೆ ದೇವರ ಅನಂತ್ಯ ಬೇರೆ, ಇವರ ಅನಂತ್ಯ ಬೇರೆ. ಎಲ್ಲಿ ಡಿಫರೆನ್ಸ್ ಬರುತ್ತೆ ಅಂತ, ಅಸ್ವಾತಂತ್ರ್ಯ ಬಂದ ತಕ್ಷಣ ಒಂದು ಡೌನ್ ಆಗುತ್ತೆ. ಪರಮಾತ್ಮನಿಗೆ ಸ್ವಾತಂತ್ರ್ಯ ಇದ್ದು ಸಂಪೂರ್ಣ ಗುಣತ್ವ ಇದೆ, ಮಹಾಲಕ್ಷ್ಮಿಗೆ ಸ್ವಾತಂತ್ರ್ಯ ಇಲ್ಲದ ಸಂಪೂರ್ಣ ಗುಣತ್ವ ಇದೆ. ಅದನ್ನು ಹೇಳೋದಕ್ಕೆ ಜಗದ ಉದಾಹರಣತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮತತೆಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರ್ಷದಿಂ ಪೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಆಚಾರ್ಯರ ಜ್ಞಾನದ ಬಗ್ಗೆ ಸ್ವತಃ ಆಚಾರ್ಯರೇ ಹೇಳ್ತಾ ಇರೋ ಮಾತು ಪ್ರಮಾಣ ಲಕ್ಷಣದಲ್ಲಿ ಬರುತ್ತೆ. ಮತ್ತೆ ಟೀಕಾದಲ್ಲಿ ಜಯತೀರ್ಥರ ಮಾತು ಬರುತ್ತೆ. ಮಹಾಲಕ್ಷ್ಮಿಯ ಜ್ಞಾನ ಇಷ್ಟು, ರುಜುಗಳ ಜ್ಞಾನ ಎಷ್ಟು ಅಂದರೆ ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯ ರುಜುವಿ ಜ್ಞಾನ. ದೇವರನ್ನು ಬಿಟ್ಟು ಅಂತ ಹೇಳಿ, ದೇವರನ್ನು ಬಿಟ್ಟು ಅಂದರೆ ಈಶಕೋಟಿ ಪ್ರವಿಷ್ಠೆ ಮಹಾಲಕ್ಷ್ಮಿನೂ ಬಿಟ್ಟು ಅಂತ ಅರ್ಥ. ಲಕ್ಷ್ಮೀನಾರಾಯಣನನ್ನು ಬಿಟ್ಟು ಪೂರ್ತಿ ಜ್ಞಾನ ಬ್ರಹ್ಮವಾಯುಗಳಿಗಿರೋದ್ರಿಂದ ಅವರಲ್ಲೂ ಸಂಪೂರ್ಣ ಗುಣತ್ವ ಇದೆ. ಅವರು ಪರರು, ಪರಮಾಂತ ಪರತರ ಆಗರ್ಥ ಇದೆ. ಶ್ರೀಮನ್ಮಧ್ವಮತೆ ಹರಿಹಿ ಪರತರಹ, ಮಹಾಲಕ್ಷ್ಮಿಗಿಂತ ಶ್ರೇಷ್ಠ ಪರಾ ಮಹಾಲಕ್ಷ್ಮಿ, ಪರತರಹ ನಾರಾಯಣ. ಇದೆಲ್ಲ ಒಂದೊಂದು ಅರ್ಥ ಮಾಡ್ಕೋತಾ ಹೋದಷ್ಟು ಕೂಡ ದೇವ್ರ ವಿಷಯ ಅರ್ಥ ಆಗ್ತಾ ಹೋದಂತೆ ದೇವರ ಅಲ್ಲದವ್ರ ವಿಷಯನೂ ಅರ್ಥ ಆಗಲಿ ಶುರುವಾಗುತ್ತೆ. ಇವತ್ತು ಎಷ್ಟು ದೇವ್ರ ಬಗ್ಗೆ ತಿಳ್ಕೊಂಡಿದ್ರೆ ಮೋಸ ಹೋಗೋ ಚಾನ್ಸೇ ಇಲ್ಲ. ದೇವ್ರ ಬಗ್ಗೆ ಜನ ತಿಳ್ಕೊಂಡಿರೋದು ಏನು ಗೊತ್ತಾ? ಬೂದಿ ಕೊಟ್ಟರೆ ದೇವರು, ಇದು ಡೆಫಿನೇಷನ್, ದೇವ್ರ ಡೆಫಿನೇಷನ್ ಇದೆ, ಗೊತ್ತಾಯ್ತಾ? ಬೂದಿ ಕೊಟ್ಟರೆ ದೇವರು, ವಾಚ್ ಕೊಟ್ಟರೆ ದೇವರು, ಕುಂಬಳಕಾಯಿ ಕೊಟ್ಟರೆ ದೇವರು, ದೇವರ ಇವನೆಲ್ಲ ಕೂಡ. ಸ್ಟೀಲ್ ಪಾತ್ರೆ ಕೊಟ್ಟರೆ ದೇವರಾಗ್ತಾನ? ಅಕ್ಕಿ ಬೇಳೆ ಕೊಟ್ಟರೆ ದೇವರು, ಪ್ರಾವಿಡೆಂಟ್ ಸ್ಟೋರ್ಸ್ ಆಗ್ತಾನ? ಇದಾಗೋದೇ. ಬೂದಿ ಕೊಟ್ಟರೆ ಒಲೆ, ಒದೆ ಬೂದಿ ಕೊಡುತ್ತಲ್ಲ, ಒಲೆ ಆದಾಗ ಲೆಕ್ಕ ಸುಟ್ಟಾಗ್ತಾನೆ ಅಂತ ಅರ್ಥ. ಏನೂ ಪ್ರಯೋಜನ ಇಲ್ಲ. ದೇವ್ರ ಲಕ್ಷಣನೇ ಗೊತ್ತಿಲ್ಲ ಇವರಿಗೆ ಕೂಡ. ಪರಹ ಸಂಪೂರ್ಣ ಬ್ರಹ್ಮಸೂತ್ರದ ಅರ್ಥ ಅದು. ನಾರಾಯಣಂ ಗುಣೈಸ್ತರ್ವೈ ಹೃದಯಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವ ಸೂತ್ರಾರ್ಥ ಉಚ್ಯತೆ. ಈ ಮಾತಿನಲ್ಲಿ ದೇವರ ಮಹಿಮೆ ಎಷ್ಟು ಸಂಪೂರ್ಣವಾಗಿ ಬಂದಿದೆ ಅಂದರೆ ಪದ ಅರ್ಥವಾದಷ್ಟು ಕೂಡ ದೇವರು ನಮಗೆ ಎಷ್ಟು ಭಿನ್ನ ಅಂತ ಅರ್ಥ ಆಗ್ತಾ ಹೋಗುತ್ತೆ. ದೇವರ ಮಹಿಮೆನೇ ವಿಚಿತ್ರವಾದ ಮಹಿಮೆ. ಶ್ರೀಮನ್ ಮಧ್ವಮತೆ ಹರಿಹಿ ಪರತರಹ ಸಂಪೂರ್ಣ ಗುಣ ಬ್ರಹ್ಮಸೂತ್ರ ಭಾಷ್ಯದ ಅರ್ಥ. ಸಿಂಪಲ್ ಇನ್ನೊಂದು ಅರ್ಥ ಏನು ಬರುತ್ತೆ, ಸಂಪೂರ್ಣ ಗುಣ ಆದಮೇಲೆ ದೋಷ ದೂರ ಅಂತ ಅದಿನೊಂದು ಅರ್ಥ ಬರುತ್ತೆ. ಗುಣ ಪೂರ್ಣನಾದ ಮೇಲೆ ದೋಷ ಇರೋ ಚಾನ್ಸೇ ಇಲ್ಲ. ಅಚ್ಯುತೋ ಯೋ ಗುಣೈಹಿ ನಿತ್ಯಮೇ ವಾಖಿಲೈಹಿ ಪ್ರಚ್ಯುತೋ ಅಶೇಷ ದೋಷೈಹಿ ಸದಾ ಪೂರ್ತಿತಃ. ದ್ವಾದಶ ಸ್ತೋತ್ರದ ಆಚಾರ್ಯರ ಮಾತು. ಗುಣ ಪೂರ್ತಿ ಇದ್ದಮೇಲೆ ಜಾಗನೇ ಇಲ್ಲ, ದೋಷಕ್ಕೆ ಜಾಗ ಇಲ್ಲ. ನಮ್ಮಲ್ಲಿ ದೋಷ ಯಾತಕ್ಕಿದೆ ಅಂದರೆ ಗುಣ ಸ್ವಲ್ಪ ಜಾಗ ಬಂತಲ್ಲಿಗೆ. ಬೆಳಕು ಕಡಿಮೆ ಕತ್ಲೆ ಎಂಟರ್ ಆಗುತ್ತೆ, ಬೆಳಕು ಅಬ್ಸಲ್ಯೂಟ್ ಇದ್ದಾಗ ಕಡೆಗೆ ಕತ್ಲೆಗೆ ಚಾನ್ಸೇ ಇಲ್ಲ. ಮಹಾಲಕ್ಷ್ಮಿ ದೇವಿಯಲ್ಲಿ ಅಸ್ವಾತಂತ್ರ್ಯ ಅವನ ದೋಷ ಇದೆ, ದೇವರಲ್ಲಿ ಅದೂ ಇಲ್ಲ. ಆದ್ದರಿಂದಾಗಿನೇ ಹರಿಹಿ ಪರತರಹ ಸಕಲ ದೋಷ ದೂರ ಅಂತ ಅರ್ಥನೂ ಬಂತು. ಪರಹ ಅಂತಾರೆ ಅನಂತ ಅನಂತ ಕಲ್ಯಾಣ ಗುಣಪೂರ್ಣ ಅಂತ ಅರ್ಥನೂ ಬಂತು. ಇನ್ನೊಂದು ಮುಖ ಅದರದ್ದು ಸಕಲ ದೋಷ ದೂರ ಅಂತ ಅರ್ಥನೂ ಬಂತು. ಈಗ ಶ್ರೀಮನ್ ಮಧ್ವಮತೆ ಹರಿಹಿ ಪರತರಹ. ಸೊ ಬ್ರಹ್ಮಸೂತ್ರ ಭಾಷ್ಯದ ಅರ್ಥ ಎಲ್ಲ ಸೇರಿಕೊಂಡಾಗಲೇ ಶ್ರೀಮನ್ ಮಧ್ವಮತೆ ಹರಿಹಿ ಪರತರಹ. ಪರಶಬ್ದಕ್ಕೆ ತುಂಬ ಅರ್ಥಗಳು ಉಂಟು. ಒಂದು ಪರ, ಪ್ರೂ ಪಾಲನ ಪೂರಣ ಯೋಹೋ ಅಂತ ಧಾತು. ಪ್ರೂ ಪಾಲನ ಪೂರಣ ಯೋಹೋ ಹರಿರೇವ ಸರ್ವ ಪಾಲಕ ಅಂತ ಇನ್ನೊಂದು ಅರ್ಥ. ಸರ್ವ ಪಾಲಕ ಪರಮಾತ್ಮ ಒಬ್ಬನೇನೆ. ನಮ್ಮ ಜನಕ್ಕೊಂದು ಸಂಶಯ ಇದೆ ತುಂಬ ಜನಕ್ಕೆ. ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ರುದ್ರದೇವರು ಲಯ ಮಾಡ್ತಾರೆ, ವಿಷ್ಣು ಸ್ಥಿತಿ ಮಾಡ್ತಾರೆ, ತ್ರಿಮೂರ್ತಿಗಳಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ. ಮೂರು ಜನ ಸಮ, ಸಿಂಪಲ್ ಅದು. ಈ ಥರ ಯುಕ್ವೇಟ್ ಮಾಡೋರು ಇದ್ದಾರೆ. ತ್ರಿಮೂರ್ತಿಗಳು ಮೂರು ಜನ ಸಮ, ಒಂದೊಂದು ಕೆಲಸ ಒಬ್ಬರು ಮಾಡೋದ್ರಿಂದ ಮೂರು ಜನ ಸಮನೇ. ಈ ಭ್ರಮೆ ತುಂಬ ಜನಕ್ಕಿದೆ. ಅದು ತುಂಬ ಶಾಸ್ತ್ರ ಓದ್ತಾ ಇದ್ದವರಿಗೆ ಈ ಭ್ರಮೆಯಲ್ಲಿ ಇದ್ದುಬಿಟ್ಟಿದ್ದಾರೆ ಕೂಡ ತುಂಬ ಜನಗಳು. ಅದು ಉತ್ತರ ಕೊಡಬೇಕಾಗಿದೆ. ಅಲ್ಲ, ವಾದಿರಾಜ ಸ್ವಾಮಿ ಯುಕ್ತಿ ಮಲ್ಲಿಕದಲ್ಲಿ ಬರೀತಾರೆ. ಸ್ವಲ್ಪ ಯೋಚನೆ ಮಾಡಿ ಉತ್ತರ ಸಿಗುತ್ತಲ್ಲಿ ಅಂತ ಹೇಳ್ತಾರೆ. ಬ್ರಹ್ಮದೇವರು ಎಲ್ಲವನ್ನೂ ಸೃಷ್ಟಿ ಮಾಡ್ತಾರೆ, ಸರಿ. ಹೃದಯ ಎಲ್ಲವನ್ನೂ ಲಯ ಮಾಡ್ತಾರೆ, ಸರಿ. ಆದರೆ ಇಬ್ಬರಿಗೂ ಪಾಲನೆ ಮಾಡೋಕೆ ಯಾರೀಗ? ವಿಷ್ಣು ಪಾಲನೆ ಮಾಡ್ತಾರೆ, ಅವ್ರ ಮೇಲೆ ಹೋಗಿಬಿಟ್ಟಲ್ಲ ಆಟೋಮೆಟಿಕ್ಕಾಗಿ. ವಿಷ್ಣು ಲಯ ಅವರು ಮಾಡೋದಿಲ್ಲ, ವಿಷ್ಣು ಸೃಷ್ಟಿ ಇವರು ಮಾಡೋದಿಲ್ಲ, ವಿಷ್ಣುವಿನ ಸೃಷ್ಟಿ ಇವರು ಮಾಡೋದಿಲ್ಲ. ಯಾತಕ್ಕೆ? ಶೇಷಾಹಿ ವೈರಿ ಶಿವಚಕ್ರ ಮನುಪ್ರಧಾನ ಚಕ್ರೋರು ಕರ್ಮರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತ ಹೃದಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಶೇಷಾಹಿ ವೈರಿ ಶಿವಚಕ್ರ ಅಲ್ಲಿಂದ ಸೃಷ್ಟಿ ಮಾಡ್ತಾರೆ, ಮೇಲೂ ಸೃಷ್ಟಿ ಇಲ್ಲ. ಆದ್ದರಿಂದ ಶೇಷಾಹಿ ಅಲ್ಲಿ ಲಿಮಿಟ್ ತೋರಿಸ್ತಿದ್ದಾರೆ ಎಲ್ಲಿ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಅವರು ಸೃಷ್ಟಿಕರ್ತೃತ್ವ ಅಬ್ಸಲ್ಯೂಟ್ ಆಗಲಿಲ್ಲ. ಮಹಾಲಕ್ಷ್ಮಿಯನ್ನು ಸೃಷ್ಟಿ ಮಾಡೋದಿಲ್ಲ ಅಂದಮೇಲೆ ಲಕ್ಷ್ಮೀಪತಿಯನ್ನು ಸೃಷ್ಟಿ ಮಾಡ್ತಾರೆ, ಸರ್ವ ಸೃಷ್ಟಿಕರ್ತೃತ್ವ ಬರಲಿಲ್ಲ. ರುದ್ರದೇವರು ಲಯ ಮಾಡ್ತಾರಲ್ಲ ಹೇಗೆ? ಶಕ್ರೋಗ್ರ ದೀತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಹೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಲ್ಲಿ ಶಕ್ರಾದಿಗಳಿಂದ ಸಂಹಾರ, ಅವ್ರ ಮೇಲವರಿಲ್ಲ, ಅವರು ಕಡಿಮೆ ಆಯ್ತು. ಅಂದರೆ ಸರ್ವ ಸೃಷ್ಟಿ ಇವರದ್ದಲ್ಲ, ಸರ್ವಲಯ ಅವರದ್ದಲ್ಲ, ಪಾಲಕತ್ವ ಇವ್ರನ್ನೊಬ್ಬರದೇ. ಇವ್ರನ್ನೂ ಸೇರಿ ಪಾಲನೆ ಮಾಡ್ತಾರೆ ಅಂದಮೇಲೆ ಅರೆ ಸರ್ವತೋತ್ವ ಬಂತಲ್ಲ. ಯುಕ್ತಿ ಮಲ್ಲಿಕಾದಲ್ಲಿ ವಾದಿರಾಜ ಸ್ವಾಮಿಗಳು ಮಾಡಿದ ಅನಾಲಿಸಿಸ್. ಆದ್ದರಿಂದ ಹರಿರೇವ ಪಾಲಕ ಪರಹ ಅಂತ ಅರ್ಥ ಮಾಡಿದಾಗ ಸರ್ವತೋತ್ವ ಬಂದೋಯ್ತಾರೆ. ಪ್ರೂ ಪೂರ್ಣ ಪಾಲನ ಮಾಡ್ತಾನೆ, ಪೂರ್ಣನಾಗಿದ್ದಾನೆ, ಪಾಲನೆ ಮಾಡ್ತಾನೆ. ಆದ್ದರಿಂದ ಅವನು ಇನ್ನೊಬ್ಬ ಪಾಲಕ ಬೇಕಿಲ್ಲ. ಅದಕ್ಕೆ ಪೂರ್ಣ, ಅವರು ಪೂರ್ಣರಲ್ಲ, ಅದು ಪಾಲನೆ ಮಾಡೋಕ್ಕಾಗೋದಿಲ್ಲ. ಪೂರ್ಣ ಪಾಲನೆ ಮಾಡ್ತಾನೆ. ಹರಿರೇವ ಪರಹ ಶ್ರೀಮನ್ಮಧ್ವತೆ ಹರಿಹಿ ಪರತರಹ. ಮಹರ್ಷಿನೂ ಪಾಲನೆ ಮಾಡ್ತಾರಲ್ಲ ಅಂತ ಕೇಳಿದರೆ ಪರತರಹ ಅಂತ ಹೇಳಿದರೆ ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ. ಅದರ ಅರ್ಥ ಇದೆ, ಲಕ್ಷ್ಮೀದೇವಿ ಪಾಲನೆ ಮಾಡ್ತಾರೆ. ಆಧಾರ ಎಲ್ಲಿದೆ ಅಂದರೆ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಶ್ಯಾ ಅಪಾಂಗಲವ ಮಾತ್ರತಃ. ಅವರು ಪರ. ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಪರತರಹ. ಹೀಗೆ ಪರ ಪರತರ ಎರಡರ್ಥನೂ ಆಯಿತು. ಅಲ್ಲಿಗೆ ಮುಗಿಯೋದಿಲ್ಲ. ಮತ್ತೆ ಶ್ರೀಹರಿಹಿ ಮಧ್ವಮತೆ ಹರಿ ಪರತರಹ. ಪರಹ ಅಂತ ಹೇಳಿದರೆ ಇನ್ನೊಂದು ಅರ್ಥ ಉಪಯೋಗಿಸ್ತೇನೆ. ಪರಹ ಅಂದರೆ ಅವರು ಪರಕೀಯರು, ಬೇರೆಯವರು ಅಂತ. ಹರಿ ಪರರು, ಪರಕೀಯರು, ಬೇರೆಯವರು. ಹರಿ ಯಾರು ಗೊತ್ತಾ? ಪರತರಹ, ಅವನು ಬೇರೆಯವನು. ಬೇರೆಯವನು ಅಂದ್ರೆ ಏನು? ಬೇರೆಯವನು ಅಂದ್ರೆ ಏನು ಅಂತ ಕೇಳಿದರೆ, ಉದಾಹರಣೆಗೆ ಒಬ್ಬ ಹುರುಗ ತಾರು ತೋರಿಸ್ತಾರೆ, ತಾರು ಕಪ್ಪಗಿದೆ ಅದು, ಹಾಲೆ ಆಗಿರುತ್ತೆ ಅಂತ ಕೇಳಿದ್ರು. ಅದು ಬೇರೆ, ಈ ರೀತಿಯಲ್ಲಿ ಸಾಧ್ಯನೇ ಇಲ್ಲ. ಇದು ಕಪ್ಪು ಹೇಗೋ ಅದು ಬಿಳಿ ಆಗಿರುತ್ತೆ. ಟೋಟಲಿ ಆಪೋಸಿಟ್ ಆ್ಯಂಡ್ ಡಿಫರೆಂಟ್. ಡಿಫರೆಂಟ್ ಹಾಲು ಮೊಸರು ಡಿಫರೆಂಟ್, ಆಪೋಸಿಟ್ ಅಲ್ಲ. ಹಾಲು ಮೊಸರು ಡಿಫರೆಂಟ್, ಆಪೋಸಿಟ್ ಎರಡು ಕಲಿಸ್ಕೋಬಹುದು. ಆದರೆ ಟಾರು ಹಾಲು ಕಲಿಸ್ಕೊಂಡ್ರೆ ಗತಿ ಏನಾಗ್ತದೆ? ಅದು ಬರೀ ಡಿಫರೆಂಟ್ ಅಲ್ಲ, ಆಪೋಸಿಟ್ಲಿ ಡಿಫರೆಂಟ್ ಅದು. ಆದ್ದರಿಂದ ಹರಿ ಪರಹ ಪರತರಹ ಡಿಫರೆಂಟ್ ಆಗಿದ್ದಾನೆ ಪರಮಾತ್ಮ. ಎಷ್ಟು ಡಿಫರೆಂಟ್ ಆಗಿದ್ದಾನೆ ಅಂದರೆ, ಜೀವರಿದ್ದಾನೆ, ಜೀವರ ಅಣು, ದೇವರು ವ್ಯಾಪ್ತ. ಎಷ್ಟು ಡಿಫರೆಂಟ್ ಆಗಲಿಲ್ಲ? ಈಗ ಇವನು ಜೀವಕೋಟಿ, ಈಶಕೋಟಿ. ಅದಕ್ಕೆ ದೇವರು ಪರಹ, ಮಹಾಲಕ್ಷ್ಮಿ ಇದ್ದಾರಲ್ಲ ಪರತರಹ, ಮತ್ತೆ ಮಹಾಲಕ್ಷ್ಮಿ ಎಲ್ಲೂ ಬಿಟ್ಟಿಲ್ಲ, ಮತ್ತೆ ಮಹಾಲಕ್ಷ್ಮಿ ಬರಬೇಕು ಅಂತಾನೆ ಪರಹ ಪರಹ ಅಂತ ಹೇಳ್ತಾ ಪರತರ ಪರಮಾತ್ಮನಾಗ್ತಾನೆ. ಮಹಾಲಕ್ಷ್ಮಿ ಡಿಫರೆಂಟು, ಪರಮಾತ್ಮ ಇನ್ನೂ ಡಿಫರೆಂಟ್. ಇದೆಲ್ಲಿ ಬಂದಿದೆ? ಭಗವದ್ಗೀತೆ 15 ಕೊನೆಯೇ ಬಂದಿರೋ ವಾಕ್ಯಗಳಿವೆಲ್ಲ. ದ್ವಾಮ್ಯಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸ್ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಕ್ಷರ ಅಕ್ಷರರು ಅಂತ ಎರಡು ಗುಂಪಿದೆ. ಕ್ಷರ ಅಕ್ಷರ, ಕ್ಷರಕ್ಕಿಂತ ಅಕ್ಷರ ಪರ ವಿಲಕ್ಷಣ, ಕ್ಷರಕ್ಕಿಂತ ಅಕ್ಷರ ಪರ, ಅಕ್ಷರಕ್ಕಿಂತ ಪುರುಷೋತ್ತಮ ಪರ, ಅವನು ಪೂರ್ಣ ವಿಲಕ್ಷಣ. ಅದಕ್ಕೆ ಹರಿರೇವ ಪರ ತರಹ ಅಂತ ಇದ್ದ. ಶ್ರೀಮನ್ಮಧ್ವಮತೆ ಹರಿಹಿ ಪರತರ. ದೇವರು ತುಂಬ ಡಿಫರೆಂಟ್ ಆಗಿದ್ದಾನೆ. ಡಿಫರೆಂಟ್ ಆಗಿದ್ದಾನೆ ಹೇಗೆ ಗೊತ್ತಾಯಿತು? ಕೃಷ್ಣ ಇದ್ದಾನೆ, ಯಾರಾದ್ರೂ ಮಣ್ಣು ತಿಂತಾರೆ, ಮಣ್ಣು ತಿಂದವ್ರು ಬಾಯಿ ತೆಗೆದ್ರೆ ಗೊತ್ತಮ್ಮೆ ಮಣ್ಣು ಮಣ್ಣು ಕಾಣಿಸುತ್ತೆ ತಾನೆ. ಕೃಷ್ಣ ಬಾಯಿ ತೆಗೆದ ಮಣ್ಣು ಕಾಣಿಸ್ತಾ ಇಲ್ಲ, ವಿಲಕ್ಷಣನಾಗಿದ್ದಾನೆ ಪರಮಾತ್ಮ. ಅಷ್ಟೇ ಅಲ್ಲ, ಮಣ್ಣು ಕಾಣಿಸ್ಲಿಲ್ಲ ಬಿಟ್ಬಿಡಿ, ಬ್ರಹ್ಮಾಂಡ ಕಾಣಿಸ್ತಾ ಇದೆ. ಯಾರಾದ್ರೂ ಬಾಯ್ತಾ ಇರೋ ಬ್ರಹ್ಮಾಂಡ ಕಾಣಿಸುತ್ತಾ? ಸಾಧ್ಯ. ಈಗ ವಿಲಕ್ಷಣ ಹರಿಹಿ ಪರಹ, ಅದಕ್ಕೆ ಕಾಣಿಸ್ತು ಹರಿಹಿ ಪರಹ. ರಾಮದೇವರು ಯುದ್ಧ ಮಾಡ್ತಿದ್ದಾರೆ, ರಾವಣರ ಸೈನ್ಯ ಯುದ್ಧಕ್ಕೆ ಬಂತು. ಎಷ್ಟು ಜನ ಬಂದರು ಗೊತ್ತಾ? ಆ ಘಟ್ಟ ಕ್ಲೈಮ್ಯಾಕ್ಸ್ ರಾಮಾಯಣ ಯುದ್ಧದೊಳಗೆ. 36,000 ಬಹುಗ ಅಕ್ಷೋಹಿಣಿ ಸೇನೆ ರಾವಣ ಕಳಿಸ್ತಾನೆ. 36,000 ಬಹುಗ ಅಕ್ಷೋಹಿಣಿ ಸೇನೆ. ಬಹುಗ ಅಂದರೆ ಸಣ್ಣಪುಟ್ಟನ ಬರಲ್ಲ ಅದು. ಒಂದರ ಮುಂದೆ 57 ಹಾಕಿದ್ರು, ಒಂದರ ಮುಂದೆ 57. ಎಷ್ಟು ದೊಡ್ಡ ನಂಬರ್ ಅಂತದ್ದು. 36,000 ಬಹುಗ ಅಕ್ಷೋಹಿಣಿ. ದೊಡ್ಡ ಸೈನ್ಯ ಬಂದರೆ ತಲೆ ಕೆಟ್ಟೋಯ್ತು ಕಪಿಗಳಿಗೆಲ್ಲ. ಹನುಮಂತ ದೇವರ ಬಿಟ್ಟು ಉಳಿದವರೆಲ್ಲ ಪೂರ್ತಿ ಹೈಲಿ ಡಿಪ್ರೆಸ್ಡ್. ಅವರು ಎಷ್ಟೊಂದ್ರೆ ಆಚಾರ ಬಿಟ್ಟು ಸೇತುವೆ ದಾಟು ಅವತ್ತು ಓಡೋಗ್ಬಿಟ್ಟು. ಸೇತುವೆ ಬಂದಿದ್ರಲ್ಲ, ಬರ್ಲಕ್ಕೆ ಉಪಯೋಗ ಆಯ್ತು, ಓಡ್ಲಕ್ಕೆ ಉಪಯೋಗ ಆಯ್ತು, ಓಡೋಗ್ಬಿಟ್ರು ಅಂತ ಹೇಳ್ತಾ. ಅಷ್ಟು ಭಯ ಆಯ್ತು ಅವ್ರು. ಅಷ್ಟು ದೊಡ್ಡ ಸೈನ್ಯ ಬಿಟ್ಟಿದ್ದಾನೆ ರಾವಣ. ಅದಕ್ಕೆ ಮೂಲಬಲ ಅಂತ ಹೇಳಿದ್ರು, ರಾವಣನ ಮೂಲಬಲ. ಉಳಿದೆಲ್ಲ ಸೈನ್ಯ ಸತ್ತೋಗಿತ್ತು. ಅದೆಲ್ಲ SBU ಅಕೌಂಟ್ ಇದೆ, FD ಬೇರೆ ಇಟ್ಟಿದ್ದಾನೆ ಅವನು. FD ರಿಲೀಸ್ ಮಾಡ್ತಿದ್ದಾನೆ. ಭಯಂಕರವಾದ ಸೈನ್ಯ ಅದು. ಆಗ ರಾಮದೇವರು ನೋಡಿದ್ರಂತೆ, ಒಂದು ಕ್ಷಣ, ಒಂದೇ ಕ್ಷಣ ಎಷ್ಟು ರೂಪ ತಗೊಂಡ್ರು ಗೊತ್ತಾ? 36,000 ಬಹುಗ ಅಕ್ಷೋಹಿಣಿ ರೂಪ ತಗೋತಿದ್ದಾರೆ. ಎಷ್ಟು ವಿಲಕ್ಷಣ, ಯಾರಿಗ ತಗೊಳಕ್ಕೆ ಸಾಧ್ಯ ಇಲ್ಲ ಅದನ್ನ. 36,000 ಬಹುಗ ಅಕ್ಷೋಹಿಣಿ ಯಾತಕ್ಕೆ ಸಾಧ್ಯ? ಪರಹ, ನಮ್ಮಂತೆಲ್ಲ ತಗೊಂಡಿದ್ದಾನೆ ಅಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ದೇವರ ವೈಲಕ್ಷಣ್ಯ ಗೊತ್ತಾಗ್ತಾ ಹೋದಂತೆ ಜೀವೇಶ್ವರ ಭೇದ ಶುರುವಾಗುತ್ತೆ. ಇಲ್ಲಿ ಜೀವ, ಇಲ್ಲಿ ಪರಮಾತ್ಮ. ಅದನ್ನೆಲ್ಲ ಡಿಫರೆಂಟಾಗಿ ಅರ್ಥ ಮಾಡ್ಕೋಬೇಕಾದ್ರೆ, ಅಸ್ವತಂತ್ರನು ಜೀವ, ಹರಿ ಸರ್ವ ಸ್ವತಂತ್ರನು, ನಿತ್ಯ ಸುಖಮಯ, ನಿಸ್ವಬದ್ಧ, ಅಲ್ಪಜ್ಞ, ಶಕ್ತ, ಸದುಖಿ, ನಿರ್ವಿಣ್ಣ, ಹ್ರಸ್ವದೇಹಿ, ಸನಾಥ ಜೀವನು, ವಿಶ್ವವ್ಯಾಪಕ ಕರ್ತೃ, ಬ್ರಹ್ಮ ಸರಸ್ವತಿ ಈಶಾದಿ ಅಮರನುತ ಹರಿ ಎನುತ ಕೊಂಡ. ಕಂಪೇರ್ ಮಾಡ್ತಾ ಎಷ್ಟು ಡಿಫರೆನ್ಸ್ ಇದೆ ನೋಡಿದ್ರೆ ದೇವರಿಗೆ ನನಗೆ. ಆಗ ವಿಲಕ್ಷಣ ಶಬ್ದಕ್ಕೆ ಅರ್ಥ ಆಗ್ತದೆ. ಅದನ್ನೇ ಮೋಕ್ಷ ಧರ್ಮ ಪರ್ವದಲ್ಲಿ ಹೇಳುತ್ತಾರೆ, ಯತಃ ಸ್ವರೂಪತಶ್ಚಾನ್ಯ ಜಾತಿತಃ ಶ್ರುತಿತಃ ಅರ್ಥತಃ ಕಥಮಸ್ಮಿ ಸಹಿತ್ಯೇವ ಸಂಬಂಧ ಸ್ಯಾತ್ ಅಸಂಹಿತಃ ಇತಿ ಮೋಕ್ಷ ಧರ್ಮೇಶು. ಆಚಾರ್ಯ ಕೊಟ್ಟ ವಾಕ್ಯ, ಯತ ಸ್ವರೂಪತಃ ಅನ್ಯ, ವಸ್ತುನೇ ಡಿಫರೆಂಟ್. ಜೀವನ ಪರಮಾತ್ಮನ ಸ್ವರೂಪ ಇದು, ಬ್ರಹ್ಮದೇವರಿದ್ದಾರೆ, ವಾಯುದೇವರು, ಇಬ್ಬರು ಡಿಫರೆಂಟ್. ಯಾತಕ್ಕೆ ಬ್ರಹ್ಮದೇವರು ಬ್ರಹ್ಮದೇವರು, ವಾಯುದೇವರು ವಾಯುದೇವರು, ಸ್ವರೂಪನೇ ಬೇರೆ, ದೇವರ ದೇವರೇ, ಜೀವರು ಬೇರೆ, ಒಂದು ಡಿಫರೆಂಟ್ ಆಯಿತು. ಅನ್ಯ ಜಾತಿತಃ, ಈಶ ಕೋಟಿ ಬೇರೆ, ಜೀವ ಕೋಟಿ ಬೇರೆ, ಸ್ಟೂಡೆಂಟ್ ಕ್ಲಾಸ್ ಬೇರೆ, ಪ್ರೊಫೆಸರ್ ಕ್ಲಾಸ್ ಬೇರೆ, ಅವ್ರ ಸ್ಟಾಫ್ ಇವರು ಸ್ಟೂಡೆಂಟು, ಕ್ಲಾಸೇ ಬೇರೆ. ಪೂರ್ತಿಯಾಗಿ ಫೀಸ್ ಕೊಟ್ಟಿ ಅಂತ ಕೇಳೋದಿಲ್ಲ, ಸಂಬಳ ಕೊಟ್ಟಿ ಅಂತ ಕೇಳ್ತಾನೆ. ಅವ್ರು ಸ್ಯಾಲ್ರಿ ತಗೋತಾನೆ, ಫೀಸ್ ಕೊಡ್ತಾನೆ. ಅದಕ್ಕೆ ಇವನು ಕ್ಲಾಸೇ ಬೇರೆ, ಅವನ ಕ್ಲಾಸೇ ಬೇರೆ. ಈಶ ಜೀವನ ಕ್ಲಾಸು ಅಣು, ಪರಮಾತ್ಮನ ಕ್ಲಾಸು ವ್ಯಾಪ್ತ. ಜೀವ ಅಲ್ಪಜ್ಞ, ಪರಮಾತ್ಮ ಸರ್ವಜ್ಞ. ಜೀವ ಅಲ್ಪಶಕ್ತ, ಪರಮಾತ್ಮ ಸರ್ವಶಕ್ತ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿದಿರಾ? ಅದಕ್ಕೆ ಪರಹ ಟೋಟಲ್ ಡಿಫರೆಂಟ್ ಆಗಿದ್ದಾನೆ. ಯಥ ಸ್ವರೂಪತಶ್ಚಾನ್ಯ ಜಾತಿತಃ ಶ್ರುತಿತಃ, ಶ್ರುತಿ ಹೇಳ್ತಾ ಇದೆ, ದ್ವಾಸುಪರ್ಣ ಸಯುಜ ಸಖಾಯ, ಶ್ರುತಿ ಮಾತಿದೆ. ಜೀವ ಹೇಳ್ತಾನೆ, ಜೀವ ಅತ್ಯಂತ ಅಲ್ಪನಾಥವು, ಜೀವನ ಹೃದಯ ಗುಹೆಯಲ್ಲಿ ಪರಮಾತ್ಮ ಇದ್ದಾನೆ. ಯೋವೇದ ನಿಹಿತಂ ಗುಹಾಯ, ಅಂದಮೇಲೆ ಪರಮಾತ್ಮನ ಕ್ಲಾಸೇ ಬೇರೆ, ಜೀವನ ಕ್ಲಾಸೇ ಬೇರೆ. ಅರ್ಥ ಮಾಡಿಕೊಂಡ್ರೆ ಯಥ ಸ್ವರೂಪತಶ್ಚಾನ್ಯ ಜಾತಿತಃ ಶ್ರುತಿತ ಅರ್ಥತಃ, ಅರ್ಥ ಕೆಪಾಸಿಟಿ ಎಷ್ಟು ಪರಮಾತ್ಮನದು ಅಂದರೆ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಬಲ್ಲ, ನಾಶ ಮಾಡಬಲ್ಲ, ಮತ್ತೆ ಹಾಗೆ ಮಾಡಿಡಬಲ್ಲ. ನಮಗೆ ಸೃಷ್ಟಿ ಮಾಡೋಕ್ಕೂ ಬರೋದಿಲ್ಲ, ನಾಶ ಪ್ಲಾಸ್ಟಿಕ್ ನಾಶ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾರಿಗೂ ಕೂಡ. ಸೃಷ್ಟಿ ಮಾಡಿದ್ದಾರೆ, ನಾಶ ಮಾಡಲಿಕ್ಕೆ ಬರ್ತಾ ಇಲ್ಲ. ಮತ್ತೆ ಸೃಷ್ಟಿ ಮಾಡೋದು, ಯಾರೋ ದೊಡ್ಡ ಗ್ಲಾಸ್ ಏನೋ ಮಾಡಿಬಿಡ್ತಾರೆ, ಒಡೆದೋಗುತ್ತೆ. ಮತ್ತೆ ಸೃಷ್ಟಿ ಅಂದರೆ ಆಗೋದಿಲ್ಲ, ಬೇರೆ ಮಾಡೋಣ ಅಂತ ಹೇಳ್ತಾರೆ. ಬರೆದು ಬಿಡ್ತಾರೆ, ಪೇಪರ್ ಹಾಳಾಯಿತು, ಇನ್ನೊಂದು ಪೇಪರ್ ಹತ್ತು, ಅದನ್ನು ಅಳಿಸಿ ಮತ್ತೆ ಬರಲಿಕ್ಕೆ ಆಗೋದಿಲ್ಲ. ಎರಡೂ ಬರೋದಿಲ್ಲ. ದೇವ್ರು ಹಾಗಲ್ಲ. ಭಸ್ಮಪುರಿಯ ಜಗದಿದ ಮನಸೈವ ಜನಾರ್ದನ. ಮಹಾಭಾರತದಲ್ಲಿ ಸಂಜಯ ಧೃತರಾಷ್ಟ್ರ ಮುಂದೆ ಹೇಳುತ್ತಾರೆ, ಕೃಷ್ಣನ ಸಾಮರ್ಥ್ಯ ಇರ್ತೇನು ಧೃತರಾಷ್ಟ್ರ, ಭಸ್ಮಪುರಿಯ ಜಗದಿದ ಮನಸೈವ ಜನಾರ್ದನ. ಆ ಸಾರಥ್ಯ ಏನು ಯುದ್ಧ ಏನು ಮಾಡಬೇಕಾಗಿಲ್ಲ, ಸಂಕಲ್ಪ ಮಾಡಿದರೆ ಸಾಕು, ಇಡೀ ಜಗತ್ತು ಪೂರ್ತಿ ಬೂದಿ ಆಗುತ್ತೆ. ಅಷ್ಟೇ ಅಲ್ಲ, ಮತ್ತೆ ಸೃಷ್ಟಿ ಮಾಡಿ ಹಾಗೆ ಇಡ್ತಾರೆ ಮತ್ತೆ. ಎಷ್ಟು ವಿಲಕ್ಷಣ ದೇವರು ಗೊತ್ತಾಯ್ತಾ? ಹರಿರೇವ ಪರಹ. ಈ ರೀತಿ ದೇವರನ್ನ ಯಾರೂ ಒಪ್ಪಿಲ್ಲ, ನೆನಪಿರಲಿ. ನಮ್ಗೀಗ ಅರ್ಥ ಆಗ್ತಾ ಹೋದಂತೆ ಈ ಕಾನ್ಸೆಪ್ಟ್ ಕಾರ್ಡ್ ಯಾರ್ಯಾರು ಕೊಟ್ಟಿದ್ದಲ್ಲ. ದೇವರು ಅಂದ್ರೆ ನಿತ್ಯ ಬುದ್ಧ ಶುದ್ಧ, ಅವನು ಹೇಳಿದ್ರೆ ಅವನು ಅಯೋಗ್ಯ ಪರಮ ಅಯೋಗ್ಯ ಆಗಿಬಿಡ್ತಾನೆ ದೇವರು ಅಂತ ಕೇಳಿದ್ರೆ ಟೋಟಲ್ ಯೂಸ್ಲೆಸ್. ಅವ್ರ ಪ್ರಕಾರ ನಿರ್ಗುಣ ಬ್ರಹ್ಮ, ಒಂದು ಗುಣನೂ ಇಲ್ಲ. ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ದೇವರಲ್ಲಿ ಒಂದೂ ಗುಣ ಇಲ್ಲ ದೇವರನ್ನು ಹೇಳಿದವರು ಕೆಲವರು, ಕೆಲವರು ಕೆಲವೇ ಗುಣ ಇರೋ ದೇವರನ್ನು ಹೇಳಿದವರು ಕೆಲವರು, ಕೆಲವರು ದೇವರಿಗೂ ಅಜ್ಞಾನ ಆದನ್ನು ಹೇಳಿದವರು ಕೆಲವರು, ಯಾವುದು ಇಲ್ಲ. ಆಚಾರ್ಯರ ಸಿದ್ಧಾಂತದಲ್ಲಿ ಎಷ್ಟು ಡಿಫರೆಂಟಾಗಿ ಕಾಣುತ್ತೆ ಅಂತ ಅರ್ಥ. ಇವತ್ತು ವಿಶಿಷ್ಟಾದ್ವೈತಿಗಳು ವಿಷ್ಣು ಸರ್ವತೋತ್ವ ಒಪ್ತಾರೆ, ಈ ರೀತಿ ಒಪ್ಪದೆ ನೆನಪಿರಲಿ. ಪರಹ ಹೋಯ್ತು, ಇಂಥ ವೈಲಕ್ಷಣ್ಯ ಒಪ್ಪೋದಿಲ್ಲ. ವೈಲ ಒಪ್ಪದ ಹೋದಾಗ ಆನಂದ ಸ್ವಾಮಿ ಒಪ್ಪಿದರೆ ಏನು ಕಥೆ ಬಂತು, ಪೂರ್ತಿ ಕೆಟ್ಟೋಯ್ತಾದ್ರಿಂದ ಶ್ರೀಮನ್ ಮಧ್ವಮತೆ ಹರಿಹಿ ಪರತರಹ. ಇದೆಲ್ಲ ಬಿಡಿಸ್ತಾ ಹೋದ್ರೆ ಎಷ್ಟು ಆಶ್ಚರ್ಯ ಕಾಣುತ್ತೆ. ಇವತ್ತು ಸಾಧನೆ ದಶಮಿ, ಹರಿವಾಸರ ಇದೆ. ಸೊ 8:22 ಫಲಾರ ಊಟದವ್ರು ಊಟ ಉಪವಾಸ ಇದ್ದವ್ರು ಉಪವಾಸಲು ಇರಬೇಕು, ತೊಂದರೆ ಏನಿಲ್ಲ. ಅವರವ್ರ ಕೆಪಾಸಿಟಿ ತಕ್ಕಂತೆ ಮಾಡಬಹುದು. ಆದ್ದರಿಂದ ಮನೆಗೆ ಹೋಗೋ ದೂರ ಬೇರೆ ಹೋಗೋರು ಇರ್ತಾರೆ. ಇವತ್ತು ಮಾತ್ರ ಇವತ್ತು ಈಗಲೇ ಪ್ರವಚನ ಮುಕ್ತಾಯ ಮಾಡಿ ನಾಳೆಯಿಂದ ಸರಿಯಾಗಿ 6:45 ಪ್ರವಚನ. ಇವತ್ತು ಮಾತ್ರ ಬೇಗ ಇದೆ, ಆದಷ್ಟು ಹರಿವಾಸರ ಪಾಲನೆ ಮಾಡಲೇಬೇಕು. ಆದ್ದರಿಂದ ಆಚಾರ್ಯರದೇ ಮಾತದು, ವಿಷ್ಣು ತೀರ್ಥರು ಸ್ಪಷ್ಟ ಬರೀತಾರೆ, ಅನುಸರಣೆ ಮಾಡಲೇಬೇಕು. ಅದಕ್ಕೋಸ್ಕರ ಇವತ್ತು ಬೇಗ ಪ್ರವಚನ ಮುಗಿಸಿ ನಾಳೆ ದಿವಸ ಇನ್ನೂ ಮುಗಿದಿಲ್ಲ, ಅದು ಹರಿ ಪರತರನೇ ಮುಗಿಯೋದಿಲ್ಲ ಕೂಡ, ಇನ್ನು ಸಾಕಷ್ಟು ವಿಸ್ತಾರವಾಗದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚ ಮಹಾ